ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ತಿತಾನಂತರೀಲಾ ಗೋಪಾಲಪಾರಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತೇವ ಶಪಥೋಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾ ಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧೃತರಾಷ್ಟ್ರನನ್ನ ಬೆನ್ನಿಗೆ ಹಾಕ್ಕೊಂಡು ಪಾಂಡವರಿಗೆ ದ್ರೋಹ ಮಾಡುವಂಥ ಪ್ರಯತ್ನ, ಅದರಿಂದಾಗಿ ಪಾಂಡವರ ಜೊತೆಗೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ದುರ್ಯೋಧನ. ಆವಾಗ ವಿದುರ ಹೇಳುತ್ತಾ ಇದ್ದಾನೆ, ಅಯ್ಯ ವಿಶೇಷವಾಗಿ ದ್ರೌಪದೀ ದೇವಿಯ ಕೇಶಗಳನ್ನು ಹಿಡಿದುಕೊಂಡು ಯದಾ ಸಭಾಯಾಂ ನೃಪಃ ಸ್ನುಷಾಯಾಃ ಆಶ್ರೈಹಿ ಹರಂತ್ಯಾಃ ಕುಚಕುಂಕುಮಾನಿ ದ್ಯೂತೇತು ಅಧರ್ಮೇಣ ಜಿತಸ್ಯ ಸಾಧೋ ಸತ್ಯಾವಲಂಬಸ್ಯ ವನಾಗತಸ್ಯ. ಕೇಶಾಭಿಮರ್ಷಂ ಸುತಕರ್ಮ ಗರ್ಹ್ಯಂ, ನಿನ್ನ ಮಗ ಧರ್ಮರಾಜನ ಪತ್ನಿಯ ಕೂದಲನ್ನು ಹಿಡಕೊಂಡು ಬಂದದ್ದು ತಪ್ಪಯ್ಯ, ನೀನು ಅದನ್ನು ಬಿಡಿಸಲಿಲ್ಲ. ಅಷ್ಟೇ ಅಲ್ಲ, ದ್ಯೂತದಲ್ಲಿ ಅಧರ್ಮವಾಗಿ ಪಾಂಡವರನ್ನು ಗೆದ್ದು ಅವರನ್ನು ವನಕ್ಕೆ ಕಳಿಸಿದ್ದು ಸರಿಯಲ್ಲ. ನಯಾಚತೋದಾ ಸಮಯೇನ ದಾಯಂ ತಮೋ ದುಷಾಣೋ ಯದಜಾತ ಶತ್ರೋ ಯದಾತು ಪಾರ್ಥಪ್ರಹಿತ ಸಭಾಯಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣ. ಸರಿ, ಕಾಡಿಗೆ ಹೋದರು, ನಂತರ ಬಂದರು, ಬಂದ ಮೇಲೆ ಜಗದ್ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಬಂದು ಏನು ಮಾತಾಡಿದ ಅದನ್ನು ತಿರಸ್ಕಾರ ಮಾಡಿದ್ದೀರ. ನಂತರ ಹೇಳ್ತಾ ಇದ್ದಾರೆ, ಯದೋಪಹೂತೋ ಭವನಂ ಪ್ರವಿಷ್ಟ ಮಂತ್ರಾಯ ಪುಷ್ಟ ಕಿಲ ಪೂರ್ವಜೇನ. ಹೇಳ್ತಾ ಇದ್ದಾರೆ, ನೀವನ ಪುಣ್ಯವೆಲ್ಲ ನಾಶವಾಗಿದೆ, ನಿಂದು ನಾಶ ಆಗಿದೆ, ಕೃಷ್ಣನನ್ನು ಕಟ್ಟಿಹಾಕುವ ಬುದ್ಧಿ ಮಾಡಿದ್ದೀರಿ, ಎಂಥ ತಪ್ಪು. ಆದ್ದರಿಂದ ಅಜಾತ ಶತ್ರೋಹೋ ಪ್ರತಿಯಚ್ಛದಾಯಂ ತಿತಿಕ್ಷತೋ ದುರ್ವಿಷಹಂ ತವಾಗ, ನಿನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ತಡ್ಕೊಳ್ತಾ ಇರುವಂಥ ಧರ್ಮರಾಜನಿಗೆ ನೀನು ಕೊಡಬೇಕಾಗಿದ್ದನ್ನು ಇನ್ನಾದರೂ ಕೊಡು ಹೇಳ್ತಾ ಇದ್ದಾರೆ. ಸಹಾನುಜೋ ಯತ್ರ ಭೃಕೋದರೋಹಿ ಸ್ವಶತ್ರುಹಾಯಂತು ಅಮಲಂ ಬಿಭೇಷಿ ತ್ವಂ ಅಲಂ ಬಿಭೇಷಿ. ನೀನು ಹೆದರೋದು ಒಬ್ಬನಿಗೆ, ಭೀಮನಿಗೆ. ಭೀಮ ಎಲ್ಲರನ್ನ ಕೊಂದು ಹಾಕ್ತಾನೆ, ನಿನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕ್ತಾನೆ. ವೃಕೋದರೋಹಿ ಸ್ವಶತ್ರುಹ, ತನ್ನ ಶತ್ರುಗಳ ಸಂಹಾರ ಮಾಡಿಬಿಡ್ತಾನೆ. ತ್ವಂ ಅಲಂ ಬಿಭೇಷಿ, ಹೆದರ್ತಾ ಇದೆಯಲ್ವಾ, ಆದ್ದರಿಂದ ಅವರಿಗೆ ಬೇಕಾಗಿದ್ದು ಕೊಟ್ಟು ಬಿಡು. ಅಲ್ಲ, ಯುದ್ಧದಲ್ಲಿ ಯಾರಿಗಾದರೂ ಜಯ ಆಗ್ಬೋದು. ಅದಕ್ಕೆ ನೋಡಿ, ಧೃತರಾಷ್ಟ್ರನಿಗೆ ಕೃಷ್ಣ ಇದ್ದಾನೆ ಪಾಂಡವರ ಪಕ್ಷದಲ್ಲಿ ಅಂತ ಗೊತ್ತಿದ್ದರೂ ಯುದ್ಧ ಶುರುವಾದಾಗ ಸಂಜಯನನ್ನು ಕೇಳುತ್ತಾನೆ, ಏನು ಮಾಡ್ತಾ ಇದ್ದಾರೆ ನಮ್ಮವರು, ಇಬ್ಬರು ಹೊಡೆದಾಡಲಿಕ್ಕೆ ಸೇರಿದ್ರಲ್ಲ ಅಂತ ಕೇಳ್ತಾರೆ. ಯಾಕಂತ ಕೇಳಿದ್ರು, ಸೇರಿದ್ದೇ ಯುದ್ಧಕ್ಕೆ, ಇನ್ನು ಬಡದಾಡ್ಕೊಳ್ತಾರೆ ಇನ್ನೇನಿದೆ. ಅಲ್ಲ, ನನ್ನವರು ಗೆಲ್ಲುವಂಥ ಸೂಚನೆ ಏನಾದರೂ ಇದೆಯಾ? ಎಂಥ ಒಳಗಿನ ಮೋಹ, ಮಗನ ಮೇಲೆ ಮೋಹ, ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಅವರ ಪಕ್ಕದಲ್ಲಿದ್ದಾನೆ, ಆದ್ದರಿಂದ ನಿಮಗೆ ಏನೂ ಆಗಲ್ಲ, ನಾಶ ಆಗಿಬಿಡ್ತೀರಿ. ಆದ್ದರಿಂದ ಸಯೇಷ ದೋಷ ಪುರುಷ ದೃಢಾಸ್ತೆ ಗೃಹಂ ಪ್ರವಿಷ್ಟೋ ಯಂ ಅಪತ್ಯಮತ್ಯ ಪುಷ್ಣಾಸಿ ಕೃಷ್ಣಾತ್ ವಿಮುಖೋ ಗತಶ್ರೀಹಿ ತಜಾಶ್ವಥೈನಂ ಕುಲಕೌಶಲಾಯ. ಇವನು ಭಗವಂತನ ದ್ವೇಷಿ, ಯಾರು ನಿನ್ನ ಮಗ, ಅಷ್ಟೇ ಅಲ್ಲ ನಿನ್ನ ಮನೆಯನ್ನು ಪ್ರವೇಶ ಮಾಡಿದ್ದಾನೆ, ನಿನ್ನ ನಾಶಕ್ಕಾಗಿ ಪ್ರವೇಶ ಮಾಡಿದ್ದಾನೆ. ಅವನನ್ನು ನೀನು ಮಗ ಅಂತ ಬುದ್ಧಿಯಿಂದ ಸಾಕ್ತಾ ಇದ್ದೀಯಾ, ಇನ್ನಾದರೂ ಅವನನ್ನು ಬಿಟ್ಟು ಬಿಡು ಅಂತ ಹೇಳುವಾಗಲೇನೆ ಹಿಂದೆ ಇದ್ದ ದುರ್ಯೋಧನ ಕೆಲ್ಲ ಕೇಳುತ್ತಾ ಇದ್ದ. ದುರ್ಯೋಧನನ ಜೊತೆಗೆ ಕರ್ಣ, ಶಕುನಿ, ದುಶ್ಯಾಸನ, ದುಷ್ಟ ಚತುಷ್ಟಯವೂ ಇತ್ತು. ಆವಾಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಅಲ್ಲ ಅಸತ್ಕೃತಃ ಸಂಸ್ಪೃಹಣೀಯ ಶೀಲ ಕ್ಷತ್ತ ಸಕರ್ಣಾನುಜ ಸೌಬಲೇನ. ಪೂರ್ಣವಾಗಿ ಅವಮಾನ ಮಾಡುತ್ತಾ ಇದ್ದಾನೆ ದುರ್ಯೋಧನ. ಎಲ್ಲರಿಂದ ಕೂಡಿಕೊಂಡು ಹೇಳ್ತಾ ಇದ್ದಾನೆ, ಕಯೇನ ಮತ್ರೋಪ ಜುಹಾವ ಜಿಹ್ವಂ ದಾಸ್ಯಾಹು ಸುತಂ ಯತ್ ಬಲಿಣೈವ ಪುಷ್ಟ. ಯಾರು ಇವನನ್ನ ಇಲ್ಲಿ ಕರೆದತ್ತು, ನಮ್ಮಪ್ಪನತ್ರಿಗೆ ಯಾರು ಕರ್ಕೊಂಡು ಬಂದತ್ತು? ನಾವು ಹಾಕಿದ ಅನ್ನವನ್ನ ತಿಂದು ಬಲಿಷ್ಠನಾಗಿದ್ದಾನೆ ದಾಸಿಯ ಮಗ. ಅಷ್ಟೇ ಅಲ್ಲ, ತಸ್ಮಿನ್ ಪ್ರದೀಪ ಪರಕೃತ್ಯ ಆಸ್ತೆ ನಿರ್ವಾಸತಾಮಾಶು ಪುರಾಕ್ಷಸಾನ. ಇವನು ನಮ್ಮ ಅನ್ನ ತಿಂದು ಶತ್ರುಗಳ ಒಳ್ಳೆತನ ಬಯಸ್ತಾ ಇದ್ದಾನೆ, ಇವನನ್ನ ಬೇಗ ಪುರದಿಂದ ಹೊರಗೆ ಹಾಕಿಬಿಡಿ ಅಂತ ಅವಮಾನ ಮಾಡುತ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಹೇಳ್ತಾರೆ, ಅವನ ಮಾತುಗಳಿಗೆ ಮರ್ಮಗಳಲ್ಲಿ ಬಡೀತಾ ಇದೆ ಮಾತುಗಳು, ಅಷ್ಟು ಭೀಕರ ಮಾತಾಡ್ತಾ ಇದ್ದಾನೆ. ಆದರೂ ಇವರು ನಗುತ್ತಾ ಇದ್ದಾರಂತೆ, ನಕ್ಕು ಧನುಸ್ಸನ್ನು ದ್ವಾರದಲ್ಲಿ ಇಟ್ಟು ಹೊರಟು ಹೋಗ್ತಾ ಇದ್ದಾರೆ. ಅಲ್ಲ, ನಗು ಬರೋದೇನಿದೆ? ಅದಕ್ಕೆ ಹೇಳ್ತಾರೆ, ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಸ್ಮರಿಸುವ ಮನುಜಗೆ. ನೋಡಿದರು, ಸ್ವಾಮಿ ಎಂಥ ಒಳ್ಳೆ ಕೆಲಸ ಮಾಡಿದ್ದೆಯಪ್ಪ, ಇವನು ಅಪಮಾನ ಮಾಡಿದ್ದಲ್ಲ, ನನಗೆ ಸನ್ಮಾನವೇ ಮಾಡಿದೆ ಇವ. ಯಾಕೆ ಅಂದರೆ, ನಾನು ಒಂದು ವೇಳೆ ಇವನು ಹೊರಗೆ ಹಾಕದೇ ಇದ್ದರೆ, ಈ ಥರ ಇವನ ಜೊತೆಗೇ ಇದ್ದುಕೊಂಡು ಧರ್ಮರಾಜನ ಮೇಲೆ ಬಾಣಪ್ರಯೋಗ ಮಾಡಬೇಕಾಗಿತ್ತು, ಅನ್ಯಾಯ ಮಾಡಬೇಕಾಗಿತ್ತು. ಎಂಥ ಒಳ್ಳೆಯವರವರು, ನನಗ ದೌರ್ಭಾಗ್ಯ ಭಗವಂತ ತಪ್ಪಿಸಿದ ಅಂತ ಸಂತೋಷಪಟ್ಟು ಇವನ ಅನ್ನ ಉಂಡದ್ದಕ್ಕೆ ಧನುಸ್ಸು ಇಟ್ಟುಕೊಂಡಿದ್ರು, ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತೆ ಅಂತ. ಅದಕ್ಕೆ ಅದನ್ನು ದ್ವಾರದಲ್ಲಿ ಇಟ್ಟು ನಾನು ಬರ್ತೇನೆ ಅಂತ ಹೋದರು. ಹೋದವರು ತಿರುಗಿ ಬಂದದ್ದೇ ದುರ್ಯೋಧನ ಸತ್ತು ಎಲ್ಲ ಮುಗಿದ ಮೇಲೆ ಬಂದ್ರಷ್ಟೇ, ಮೊದಲು ಬರಲಿಲ್ಲ ಅವರು. ಅವರು ವಿಶೇಷವಾಗಿರತಕ್ಕಂಥ ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದಾರೆ. ತುಂಬ ಸಮಯ ಇದೆ. ಎಷ್ಟು ದಿವಸ? 18 ದಿನಗಳ ಕಾಲ ಯುದ್ಧ, ಒಂದಲ್ಲ ಎರಡಲ್ಲ, 18 ದಿನಗಳ ಕಾಲ ಯುದ್ಧ. ಯುದ್ಧಕ್ಕೆ ಮೊದಲು ಹೋಗ್ತಾ ಇದ್ದಾರೆ. 18 ದಿನ ಮುಗಿದ ಮೇಲೆ ಬರೋದು, ವಿಶೇಷವಾಗಿ ಎಲ್ಲ ಮುಗಿಸಿದ ಮೇಲೆ ಬರೋದು. ಅದಕ್ಕೆ ತೀರ್ಥಯಾತ್ರೆಗೆ ಚೆನ್ನಾಗಿ ಹೊರಡ್ತಾ ಇದ್ದಾರೆ. ಎಲ್ಲೆಲ್ಲಿ ವನಗಳು ಒಳ್ಳೆ ಪುಣ್ಯಕರವಾದಂಥ ಬೆಟ್ಟ ವನ ಆದ ಮೇಲೆ ಅಪಂಕತೋಯೇಶು ಕೆಸರಿಲ್ಲದ ನೀರು, ಒಳ್ಳೆ ನದಿಗಳು ಸರೋವರಗಳು ಅಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚಚಾರ ತೀರ್ಥಾಯ ತನೇಶ್ವನನ್ಯ. ತೀರ್ಥಯಾತ್ರೆ ಹೇಗೆ ಮಾಡಬೇಕು ಅಂತ ತೋರಿಕೊಡ್ತಾರೆ. ಒಬ್ಬರೇ ಮಾಡಬೇಕಂತ, ಎಲ್ಲರನ್ನ ಕಟ್ಟಿಕೊಂಡು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಅಂದರು. ನಾವು ಪಾತ್ರರ ಅಲ್ಲ, ಪಾತ್ರದ ಸಂಗಡ ಯಾತ್ರೆಯ ಚರಿಸಿ, ಪಾತ್ರಗಳು ಹಿಡ್ಕೊಂಡು ಹೋಗ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾತ್ರರು ಯಾರು ಅಂದರೆ ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳು. ಅವರ ಜೊತೆಗೆ ನಾವು ಒಬ್ಬರೇ ತಿರುಗಾಡಬೇಕಂತೆ. ಯಾತ್ರೆ ಅಂದರೆ ಒಬ್ಬರೇ ಹೋಗಬೇಕು. ಒಬ್ಬರು ಹೋದಾಗಲೇನೆ ಎಲ್ಲ ಅನುಭವಗಳು ನಮಗಾಗುತ್ತೆ. ದೇವರೊಬ್ಬನಿದ್ದಾನೆ ಎಂಬ ನಂಬಿಕೆ ಬರೋದೇ ಒಬ್ಬರು ಹೊರಟಾಗ, ಎಲ್ಲರೂ ಇದ್ದಾಗ ಅಷ್ಟು ಬರಲ್ಲ. ರಘುಪ್ರೇಮ ತೀರ್ಥರು ಹಾಗೆ ಹೊರಟಿದ್ದರು. ಮೊನ್ನೆ ಅವರ ಆರಾಧನೆ ಆಯಿತು. ಅವರು 7 ವರ್ಷಗಳ ಕಾಲ ಸತತ ಒಬ್ಬರೇ ಇಡೀ ಭೂಖಂಡವನ್ನೆಲ್ಲ ತಿರುಗಾಡ್ಕೊಂಡು ಬಂದರು. ಅವರು ಹೋದ ರೀತಿಯಲ್ಲಿ ನಾವು ಕನಸಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಡ್ಕೊಂಡು ಹೋದರು, ಕಾಲಿಗೆ ಚಪ್ಪಲಿ ಇಲ್ಲ, ಉಟ್ಟ ಬಟ್ಟೆ ಮೇಲೆ ಹೋದರು, ಸೂಟ್ ಕೇಸ್ ಯಾವುದೂ ಇಲ್ಲ, ಅಡಿಗೆ ಪಾತ್ರೆ ಇಲ್ಲ, ದೇವರದ್ದೆಲ್ಲ ಸೇರಿ ಜುಟ್ಟಲ್ಲಿ ಕಟ್ಟಿಕೊಂಡಿದ್ರು. ಯಾಕೆ ಹೊರಗೆ ದೇವರ ಪೆಟ್ಟಿಗೆ ಅಂದಿದ್ದೆ ಹೊತ್ಕೊಂಡು ಹೋಗ್ತಾರೆ, ಅದರ ಮೇಲೆ ತಲೆ ಇರುತ್ತೆ ಅಂತ ಶಂಖ ಗಂಟೆ ಸಾಲಗ್ರಾಮ ಏನಿದೆ ಅವೆಲ್ಲ ತಲೆಯಲ್ಲೇ ಕಟ್ಕೊಂಡಿದ್ರು. ಕೈಯಿಂದಲೇ ದೇವರ ಪೂಜಾ ಮತ್ತು ಊಟಕ್ಕೆ ವ್ಯವಸ್ಥೆ. ಬ್ರಾಹ್ಮಣರ ಮನೆ ಮುಂದೆ ಹೋಗೋದು, ಭಿಕ್ಷಾ ಬೇಡೋದು. ಬೇಡಿದಾಗ ಏನು ಹಾಕ್ತಾರೆ? ಅಕ್ಕಿ ಹಾಕ್ತಾರೆ, ಹಿಟ್ಟು ಹಾಕ್ತಾರೆ. ಅದು ತಂದು ಬೇಯಿಸಿ ತಿನ್ನಬೇಕಾದ್ರೆ ಪಾತ್ರೆಗಳು ಬೇಕು, ಕಟ್ಟಿಗೆ ಬೇಕು, ಈಜಲು ಬೇಕು, ಎಲ್ಲ ವ್ಯವಸ್ಥೆ ಬೇಕಲ್ಲ. ಅವಾಗಂದ್ರು ಹೇಳ್ತಾರೆ, ಕೌಪೀನ ಸಂರಕ್ಷಣ ಅಂತ ಹೋದಾಗ ದೊಡ್ಡ ಸಂಸಾರ ತಯಾರಾಯ್ತಂತ ಸನ್ಯಾಸಿಗೆ. ಸನ್ಯಾಸಿ ಒಬ್ಬನೇ ಇದ್ದ, ಪಾಪ ಕೌಪೀನ ಅದನ್ನು ಇಲಿ ಕಡಿತಾ ಇತ್ತು. ಅಯ್ಯೋ ಇಲಿ ಕಡಿತಾ ಇದೆಯಲ್ಲ ಅಂತ ಇಲಿಯನ್ನು ಹಿಡೀಲಿಕ್ಕೆ ಬೆಕ್ಕನ್ನು ಸಾಕ್ಲಿಕ್ಕೆ ಶುರು ಮಾಡಿದ. ಆ ಬೆಕ್ಕನ್ನು ಸಾಕ್ಲಿಕ್ಕೆ ಶುರು ಮಾಡಿ ಅದಕ್ಕೆ ಒಂದು ಆಕಳು ಬೇಕಾಯ್ತು. ಆಕಳು ಓ ಹಾಗೆ ಹಾಗೆ ದೊಡ್ಡ ಸಂಸಾರವೇ ಆಯಿತು. ಅದೇ ಥರ ಬೇಡ ಅಂತ ಹೇಳಿದರು. ಅಕ್ಕಿ ಹಾಕಿದರೆ ಕೈಗೆ, ಆ ಅಕ್ಕಿಯನ್ನು ನೀರಲ್ಲಿ ನೆನೆಸಿ ತಿಂತಾ ಇದ್ರು. ಹಿಟ್ಟು ಹಾಕಿದರೆ ಹಿಟ್ಟನ್ನೇ ತಿಂತಾ ಇದ್ರು. ಏನೂ ಹಾಕದಿದ್ದರೆ ಹಾಗೆ ಹೋಗ್ತಾ ಇದ್ರು. ಈ ಥರ 7 ವರ್ಷಗಳ ಕಾಲ ಅವರು ತೀರ್ಥಯಾತ್ರೆ ಮಾಡಿದರು. ಯಾರನ್ನು ನೋಡಿ ತಿಳಿದದ್ದು? ವಿದುರನನ್ನು ನೋಡಿ ತಿಳಿತಾ ಇದ್ದಾರೆ. ವಿದುರ ಹೇಗೆ ಹೋಗ್ತಾ ಇದ್ದಾನೆ ಅಂದರೆ, ವಿಶೇಷವಾಗಿ ಅವಧೂತ ವೇಷ. ತನ್ನವರು ನೋಡಿದರೂ ಅವರಿಗೆ ಗೊತ್ತಾಗಬಾರದು ಈತ ವಿದುರ ಅಂತ. ವೇಷ ಬದಲಾಯಿಸಿ ಬಿಟ್ಟಿದ್ದಾರೆ. ಹಾಗೆ ನಮ್ಮ ರಘುಪ್ರೇಮ ತೀರ್ಥರು ನೆನಪಾಗ್ತಾ ಇದೆ. ಅವರು ತಮ್ಮ ವೇಷ ಬದಲಾಯಿಸಿದರಂತೆ. ಜುಟ್ಟೆಲ್ಲ ಜಟೆ ಕಟ್ಟಿಬಿಟ್ಟಿದ್ರು. ಜಟೆ ಕಟ್ಟಿ ನಂತರ ಮೈಯೆಲ್ಲ ಭಸ್ಮ ಹಚ್ಕೊಂಡ್ಬಿಟ್ಟಿದ್ರಂತೆ. ಯಾರು ನನ್ನ ಗುರುತಿಡಿಬಾರದು ಅಂತ ಹಾಗೆ ಎಲ್ಲ ತಿರುಗಾಡ್ಕೊಂಡು ಬಂದರು. ಆ ಥರ ಅವಧೂತ ವೇಷದಿಂದ ತಿರುಗಾಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಯಾದವರೆಲ್ಲ ಪ್ರಭಾಸಕ್ಕೆ ಹೊರಟು, ಕೃಷ್ಣ ಪರಂಧಾಮಕ್ಕೆ ಹೊರಟು, ವಿಶೇಷವಾಗಿ ತತ್ರಾಥ ಸುಶ್ರಾವ ಸುಹೃದ್ ವಿನಷ್ಟಿಂ ವನಂ ಯಥಾ ವೇಣುಜ ವನ್ಹಿನಾಶ್ರಯಂ. ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಮಾತಾಡಿಕೊಳ್ಳೋದು ಕೇಳ್ತಾ ಇದ್ದಾರೆ. ಯಾದವರು ಒಬ್ಬರಿಗೊಬ್ಬರು ಬಡಕೊಂಡು ಸತ್ತು ಹೋದರು ಇಲ್ಲಿ ಅಂತ ಅದನ್ನೂ ಕೇಳ್ತಾ ಇದ್ದಾರೆ. ನಂತರ ತಾವಚ್ಚಶಾಸ ಕ್ಷಿತಿಂ ಏಕಚಕ್ರಾಂ ಏಕಾತಪತ್ರಾಂ ಅಜಿತೇನ ಪಾರ್ಥ. ಅವಾಗ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಧರ್ಮರಾಜನಿಗೆ ರಾಜ್ಯ ಬಂದಿದೆ, ಆತನದ್ದೇ ಆಶ್ರಯ ಅಂತ ಅದೂ ವಾರ್ತೆಗಳು ಬಂದಿವೆ. ಅಂಥ ಕಾಲಕ್ಕೆ ಅವರು ವಿಶೇಷವಾಗಿ ಇನ್ನಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸಂಸ್ಪರ್ಧೆಯ ದಗ್ಧ ಮಥಾನು ಶೋಚನ್ ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ. ಎಲ್ಲ ಕೌರವರು ಬಡದುಕೊಂಡು ಸತ್ತು ಹೋಗಿದ್ದಾರೆ ಅಂತ ತಿಳಿದುಕೊಂಡು ದುಃಖದಿಂದ ಅವರಿಗೆ, ಅಯ್ಯೋ ತನ್ನವರು ಸಜ್ಜನರು ಭಗವದ್ಭಕ್ತರು ನಾಶಾದರಲ್ಲ ಅಂತ ಮೌನವಾಗಿ ಹೊರಟು ಹೋಗ್ತಾ ಇದ್ದಾರಂತೆ. ಕಣ್ಣಲ್ಲಿ ನೀರು ಹಾಕಿಲ್ಲ. ಯಾಕೆ ಅಂದರೆ ದೇವರ ಸಂಕಲ್ಪ ಆಗಿದೆ. ನಲ್ಲಿ ಆ ಸರಸ್ವತಿ ನದಿಯ ತೀರದಲ್ಲಿ ಹೋಗುವಾಗ ವಿಶೇಷವಾಗಿರತಕ್ಕಂಥ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ. ತಸ್ಯಾಂ ತ್ರಿತಸ್ಯ ಉಶನಸಃ ಮನೋಶ್ಚ ಪೃಥೋ ಅಥ ಅಗ್ನೇ ಅಸಿತಶ್ಚ ವಾಯೋ ತೀರ್ಥಂ ಸುದಾಸಸ್ಯ ಗವಾಂ ಗುಹಸ್ಯ ಯಚ್ಛ್ರಾದ್ದದೇವಸ್ಯ ಸ ಆಶಿಷೇವೇ. ಯಾವ ಯಾವ ತೀರ್ಥಗಳಿಗೆ ಹೋದರು ಅಂತ ಹೇಳ್ತಾ ಇದ್ದಾರೆ. ನಾವಲ್ಲಿ ಪಟ್ಟಿಯನ್ನು ಇಟ್ಕೊಂಡು ಹೋಗ್ಬೇಕು. ತ್ರಿತನ ತೀರ್ಥ ಅಂದರು, ತ್ರಿತ ತೀರ್ಥ. ಆ ತ್ರಿತ ತೀರ್ಥಕ್ಕೆ ಅಂದರೆ ಭಾರತದಲ್ಲಿ ಕೊನೆಯಲ್ಲಿ ಗದಾ ಯುದ್ಧ ಪರ್ವದಲ್ಲಿ ಈ ಯುದ್ಧ ಕಾಲಕ್ಕೆ ಬಲರಾಮದೇವರು ವಿಶೇಷವಾಗಿ ತೀರ್ಥಯಾತ್ರೆಗೆ ಹೋಗಿರ್ತಾರೆ, ಅವರು ಹೋಗಿರ್ತಾರೆ. ಅವರು ಆ ಸರಸ್ವತಿ ನದಿ ತೀರದಲ್ಲಿ ಹೋಗುವಾಗ ಈ ತ್ರಿತ ತೀರ್ಥಕ್ಕೆ ಬರ್ತಾರೆ. ತ್ರಿತ ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ಆ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಬಲರಾಮದೇವರಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಸಂತೋಷ ಆಗಿ ತುಂಬ ಕಾಲ ಅಲ್ಲಿ ಇದ್ಬಿಟ್ರಂತೆ. 15 ದಿನಗಳ ಕಾಲ ಅಲ್ಲಿದ್ದು ಸ್ನಾನ ಮಾಡಿದರು ಅಂದರು. ಅಂಥ ಒಳ್ಳೆ ಒಳ್ಳೆ ತೀರ್ಥಗಳಿಗೆ ಹೋಗ್ತಾರೆ. ಅದೇನು ತೀರ್ಥ ಅಂಥದ್ದು ಹೇಳ್ತಾರೆ, ಯಾವ ತೀರ್ಥದಲ್ಲಿ ಒಂದು ಸಲ ಸ್ನಾನ ಮಾಡಿದರೆ ವಾಜಪೇಯ ಯಜ್ಞ ಮಾಡಿದ ಫಲ ಬಂದ್ಬಿಡುತ್ತೋ ಅಂಥ ತೀರ್ಥ ಯಾವುದು, ಸೋಮಯಾಗ ಮಾಡಿದ ಫಲ ಬಂದ್ಬಿಡುತ್ತೆ ಮನುಷ್ಯನಿಗೆ, ಅದು ತ್ರಿತ ತೀರ್ಥ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಬರುತ್ತೆ. ನಮಗೆ ಮೆಕ್ಯಾನಿಕಲ್ ಆಗಿ ಕರ್ಮಾಚರಣೆ ಧರ್ಮಾಚರಣೆ ಮಾಡುವುದು ಚೆನ್ನಾಗಿ ಗೊತ್ತು, ಅನುಸಂಧಾನದ ಬೆಲೆ ಗೊತ್ತಿಲ್ಲ. ಅನುಸಂಧಾನವೇ ಇಲ್ಲದೆ ಕರ್ಮ ಮಾಡಿ ಮುಗಿಸೋದರಲ್ಲಿ ನಾವೆಲ್ಲ ಸಿದ್ಧಹಸ್ತರು. ಹೌದು ತಾನೆ, ಇವತ್ತು ವಿನಾಯಕ ಚೌತಿ, ಮನೆಯಲ್ಲಿ ಅಡಿಗೆ ಎಲ್ಲ ಮಾಡಿರ್ತೀರಾ, ಬ್ರಾಹ್ಮಣರ ಕರೆದು ಊಟಕ್ಕೆ ಹಾಕಿದ್ದೀರಾ, ಪ್ರಾಯಶಃ ಹಾಕೋ ಸಂಪ್ರದಾಯ ಕೆಲವರಲ್ಲಿದೆ, ಹಾಕಿರ್ತೀರಾ, ಯಾವುದಕ್ಕೆ ಹಾಕ್ತೀರಾ ಕಂಪಲ್ಸರಿಯಾಗಿ ಬ್ರಾಹ್ಮಣರಿಗೆ ಭೋಜನ, ಯಾವ್ಯಾವ ಹಬ್ಬಕ್ಕೆ ಹಾಕ್ತೀರಾ, ವರಮಹಾಲಕ್ಷ್ಮಿಗೆ ಹಾಕೇ ಹಾಕ್ತೀರಾ ಅಂತ ಕಾಣುತ್ತೆ ಅಲ್ವಾ, ವರಮಹಾಲಕ್ಷ್ಮಿ ಆದಮೇಲೆ ಅನಂತ, ಅನಂತ ವರಮಹಾಲಕ್ಷ್ಮಿ ಇನ್ನು ಎರಡನೇದು ಶ್ರಾದ್ದ, ಶ್ರಾದ್ದಕ್ಕಂತೂ ಹಾಕಲೇಬೇಕು ಬ್ರಾಹ್ಮಣರಿಗೆ ಭೋಜನ. ಇನ್ನು ಯಾವುದಕ್ಕೆ ಹಾಕ್ತೀರಿ ಸರ್, ಯಾವುದಕ್ಕೆ ಹಾಕಿದರು, ಯಾಕೆ ಹೇಳಿದೆ, ಆ ಊಟಕ್ಕೆ ಹಾಕಿದಾಗ ಬ್ರಾಹ್ಮಣರು ಬಂದರು ಗಡಿಬಿಡಿ, ಅವ್ರು ಬಂದು ಕೂಡಲೇ ತೊಳೆದರೆ ಕಾಲು ತೊಳೆದದ್ದು ಇಲ್ಲ ಅವರೇ ತೊಳ್ಕೊಂಡು ಬರ್ತಾರೆ, ಒಳಕ್ಕೆ ಬಂದ ಮೇಲೆ ಊಟ ಕೂಡಿಸಿದ್ದಾಯಿತು, ಕೃಣಾರ್ಪಣೆ ಅಂದದ್ದಾಯಿತು, ಹೊರಟದ್ದಾಯಿತು. ನೋಡಿದರೆ ನಾವೆಲ್ಲ ಹರಿಕಥಾಮೃತ ಸಾರದಲ್ಲಿ ಎಕ್ಸ್ಪರ್ಟ್ಗಳೆಲ್ಲ ಪ್ರತಿಯೊಬ್ಬರು, ಅದರಲ್ಲಿ ಯಾವುದೋ PhD ಅಂತ ಕೊಡ್ತಾ ಇದ್ದಾರೆ ಅಲ್ವಾ, ಯಾವ ಪರಿಷತ್ತು ರೀ ಅದು, ಯಾವುದೋ ಪರಿಷತ್ತು ಅಂತ ಕೂತಿದೆ, ದಾಸ ಸಾಹಿತ್ಯ ಸೌರಭ ಅಲ್ವಾ. ಅಲ್ಲ ನಾನು ಅದನ್ನು ದೋಷಣೆ ಮಾಡ್ತಾ ಇಲ್ಲ, ಮತ್ತು ಆಚಾರ ಹೀಗಂದ್ರು ಅಂತ ಹಾಗೆ ಹೇಳಬೇಡ ಅಲ್ಲ, PhD ಮಾಡ್ತಾ ಇದ್ದಾರೆ, ಎಲ್ಲ ಇದೆ. PhD ಮುಗಿದಿರುತ್ತೆ, ಮನೆಯಲ್ಲಿ ಊಟಕ್ಕೆ ಹಾಕಿದಾಗ ಅನುಸಂಧಾನ ಮಾಡಲ್ಲ, ಊಟ ಮಾಡುವಾಗ ಅನುಸಂಧಾನ ಮಾಡಲ್ಲ. ಯಾಕೆ? ಪಿ ಎಚ್ ಡಿಯಲ್ಲಿ ಆ ಸಬ್ಜೆಕ್ಟೇ ಇಲ್ಲ, ಅನುಸಂಧಾನ ಮಾಡಬೇಕೆಂಬ ಸಬ್ಜೆಕ್ಟ್ ಇಲ್ಲ. ಕ್ವಶನ್ಗೆ ಆನ್ಸರ್ ಬರೆದ್ರೆ ಸಾಕು, ಪಿ ಎಚ್ ಡಿ ಬರುತ್ತೆ ಅಂತ ಅಷ್ಟೇ ಸಬ್ಜೆಕ್ಟ್ ಇದೆ. ಮನೆಯಲ್ಲಿ ಕೂತಿರ್ತಾರೆ, ಬ್ರಾಹ್ಮಣರು ಬಂದಿರ್ತಾರೆ. ಒಬ್ಬ ಬ್ರಾಹ್ಮಣನಿಗೆ ಸುಮ್ಮನೆ ಕೃಷ್ಣಾರ್ಪಣ ಅಂದರೆ ಒಬ್ಬರಿಗೆ ಊಟ ಹಾಕಿದ ಫಲ. ಅದೇ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದಾಗ ಒಳಗೆ 72,000 ನಾಡಿಗಳಿವೆ ಅಂತ ತಿಳ್ಕೊಂಡು, ಅಲ್ಲಿ 72,000 ಜನ ದೇವತೆಗಳಿದ್ದಾರೆ ಅಂತ ತಿಳಿದು ಅವರಿಗೆ ಊಟ ಅಂದರೆ ಎಷ್ಟು ಫಲ ಗೊತ್ತಾ? ಇಡೀ ಜನ್ಮ ಪ್ರತಿ ದಿನ ಇಬ್ಬರು ದಂಪತಿಗಳಿಗೆ ಊಟ ಹಾಕಿದ್ರೆ ಹಾಕ್ತೀವ ನಾವು ದಿನ, ಯಾವಾಗ ವರ್ಷಕ್ಕೊಂದು ಹಾಕಿದ್ರೆ ಆಯ್ತು, ಅಂಥದ್ದು ದಿನಾಗೂ ಭೋಜನಕ್ಕೆ ಹಾಕಿದರೆ ಎಷ್ಟು ಫಲವೋ ಅಷ್ಟು ಫಲ ಒಮ್ಮೆ ಹಾಗೆ ಒಬ್ಬರಿಗೆ ಊಟಕ್ಕೆ ಹಾಕಿದರೆ ಬರುತ್ತೆ. ಆದರೆ ಆ ಬಂದಾಗ ಗಡಿಬಿಡಿ, ಅದರಲ್ಲಿ ಅನುಸಂಧಾನ ಅಟ್ಟಕ್ಕೇರಿರುತ್ತೆ, ಕೇವಲ ಕೃಷ್ಣಾರ್ಪಣ ಆಗ್ತಾ ಇರುತ್ತೆ. ಹೌದಲ್ವ? ಈ ಅನುಸಂಧಾನದ ಪ್ರಧಾನ ಉದ್ದೇಶ ಹೇಳುವಂತಹ ಕಥಾ ಇಲ್ಲಿದೆ. ಅಲ್ಲಿ 3 ಜನ ಋಷಿಗಳು, ಯದ್ಯಪಿ ಭಾಗವತದಲ್ಲಿ ಬಂದಿಲ್ಲ, ವಿಷಯವನ್ನು ಹೇಳ್ತಾ ಇದ್ದೇನೆ. ಏಕತ ದ್ವಿತ ತ್ರಿತ ಅಂತ 3 ಜನ ಅಣ್ಣತಮ್ಮಂದರು. ಅದರಲ್ಲಿ ಏಕತ ಒಳ್ಳೆ ತಪಸ್ವಿ, ದ್ವಿತ ತ್ರಿತ ಅವರು ಒಳ್ಳೆ ಆಚಾರ ಎಲ್ಲ ಇಟ್ಕೊಂಡಿದ್ದಾರೆ ಋಷಿಗಳೇ ಅವರು. ಅವರು 3 ಜನ ಸೇರಿ ಸೋಮಯಾಗವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಅಂಥ ಕಾಲಕ್ಕೆ ರಾಜರ ಹತ್ರ ಹೋಗಿ ಎಲ್ಲ ಯಜ್ಞ ಪಶುಗಳನ್ನು ಎಲ್ಲವನ್ನ ತರ್ತಾ ಇದ್ದಾರೆ. ತರುವಾಗ ಈ ದ್ವಿತ ತ್ರಿತ ಇಬ್ಬರಿಗೆ ಆಗ ಆ ಯುಗದಲ್ಲೇ ಮನಸ್ಸಿನಲ್ಲಿ ಆಲೋಚನೆ ಬಂತು, ಇವನು ಮತ್ತೂ ಹೋದರೂ ಎಲ್ಲರೂ ಕೊಡ್ತಾರೆ, ನಾವು ಹೋದರೆ ಕೊಡಲ್ಲ, ಅದಕ್ಕೆ ನಾವೇ ತಗೊಂಬಿಟ್ರೆ ಆಯ್ತಲ್ಲ ಇವನಿಗೆ ಕೊಡದೆ. ಆವಾಗ ಅವರ ತಲೆಯಲ್ಲಿ ಆಲೋಚನೆ ಬರ್ತಾ ಇದೆ, ಕಾಡಿನ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ಕತ್ತಲಲ್ಲಿ ಮುಂದೆ ಏಕತ ಹೋಗ್ತಾ ಇದ್ದಾನೆ. ಹೋಗುವಾಗ ಎದುರಿಗೆ ತೋಳ ಬರ್ತಾ ಇದೆ. ಆ ತೋಳವನ್ನು ನೋಡಿ ಹೆದರ್ಕೊಂಡು, ಅಂದರೆ ಅದಕ್ಕೆ ಹಾದಿ ಬಿಡಬೇಕು ಅಂತ ಸಾಮಾನ್ಯ ವಿಷಯ, ಚೂರು ಪಕ್ಕಕ್ಕೆ ಸರದರು ವೇಗವಾಗಿ. ಸರಿಯೋದ್ರೊಳಗೆ ಕತ್ತಲು ಕಾಣಲಿಲ್ಲ, ದೊಡ್ಡ ಹಾಳು ಬಾವಿ ಪಕ್ಕದಲ್ಲೇ ಇತ್ತು. ಹಾಳು ಬಾವಿ ಅಂದರೆ ಕಾಡಲ್ಲಿ ಅದಕ್ಕೆ ಕಟ್ಟೆ ಇರಲ್ಲ, ನೆಲ ಸಮ ಇರುತ್ತೆ. ಬಿದ್ದರು ಅದರೊಳಗೆ. ಇವರಿಬ್ಬರು ಎದ್ದುಕೊಂಡು ಹೋದರು, ಆತನ ಎಬ್ಬಿಸೋ ಕಾರ್ಯಕ್ರಮ ಮಾಡಲಿಲ್ಲ, ತಮ್ಮ ಪಾಡಿಗೆ ತಾವು ಹೋದರು. ಸರಿ, ಆವಾಗ ಮತ್ತು ಪ್ರಶ್ನೆ, ಅವರಿಬ್ಬರು ಹಾಗೆ ಹೋದ್ರಲ್ಲ, ಇವರು ಹೊಟ್ಟೆ ಉರಿಲಿಲ್ವಾ? ಇಲ್ಲ, ಇವರು ದೇವರ ಸಂಕಲ್ಪ ಅಂತ ಒಳಗಿದ್ದಾರೆ. ಬಾವಿಯಲ್ಲಿ ಬಿದ್ದವರು ತಮ್ಮ ಸೋದರರ ಮೇಲೆ ಸಿಟ್ಟು ಮಾಡಲಿಲ್ಲ, ಆದರೆ ಅವರ ದುಃಖ ಏನು? ನನಗೆ ಯಜ್ಞ ಮಾಡಲಿಕ್ಕಾಗ್ತಾ ಇಲ್ಲ, ಬಾವಿಯಲ್ಲಿ ಇದ್ದೇನೆ, ಬಾವಿಯಲ್ಲಿ ನೀರಿಲ್ಲ, ನೀರೇ ಇಲ್ಲ, ಸಾರಿಸಿ ಬರೆದು ರಂಗೋಲಿ ಹಾಕಿದಂತೆ ಇದೆ. ಮೇಲಿಂದ ಒಂದು ಬಳ್ಳಿ ಮಾತ್ರ ಕಳಕ್ಕಿಳಿದಿದೆ, ಹಿಡಿದ್ರೆ ಮುರಿದು ಹೋಗುತ್ತೆ. ಮೇಲೆ ಏರ್ಲಿಕ್ಕೆ ಯಾವ ಪಾವಿಗೆ ಪಾವಟಿಗೆ ಇಲ್ಲ, ಪಾಗಿ ಇಲ್ಲ. ಅಂತಹ ಕಾಲಕ್ಕೆ ಅಲ್ಲೇ ಕೂತಿದ್ದಾರೆ, ಬೆಳಕಾಗಿದೆ, ಸ್ನಾನಕ್ಕೆ ನೀರಿಲ್ಲ, ಸ್ನಾನವೇ ಮಾಡಿಲ್ಲ, ಅವರಿಗಂಥ ಅಭ್ಯಾಸವೇ ಇಲ್ಲ. 4 ಗಂಟೆಗೆ ಸ್ನಾನ ಮಾಡುವವರು ಋಷಿಗಳೆಲ್ಲ, ಸ್ನಾನವೇ ಇಲ್ಲ, ಅದಕ್ಕವರು ಶುರು ಮಾಡುತ್ತಾ ಇದ್ದಾರೆ. ಏನಾದರೂ ಸರಿ, ಇವತ್ತು ನಾನು ಯಜ್ಞ ಮಾಡಬೇಕು, ಸ್ನಾನಕ್ಕೆ ನೀರಿಲ್ಲ ಯಜ್ಞೆಯಲ್ಲಿ, ಅದಕ್ಕವರು ಮನಸ್ಸಿನಿಂದಲೇ ಸ್ನಾನ ಮಾಡಿದರು. ಮನಸ್ಸಿನಿಂದಲೇ ಸ್ನಾನ ಮಾಡಿದರು, ಮನಸ್ಸಿನಲ್ಲೇ ಯಜ್ಞ ಕುಂಡ ಹಾಕಿದರು, ಮನಸ್ಸಿನಲ್ಲೇ ಪದಾರ್ಥಗಳು ಎಲ್ಲ ಕಲ್ಪನೆ ಮಾಡಿದರು, ಮನಸ್ಸಿನಲ್ಲೇ ಹೋಮ ಮಾಡಲಿಕ್ಕೆ ಶುರು ಮಾಡಿದರು. ಯಾಗ ಮಂತ್ರ ಮಾತ್ರ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಯಾರಾದರೂ ಕೇಳಿದರೆ ಒಬ್ಬ ವ್ಯಕ್ತಿ ಬಾವಿಯಲ್ಲಿ ಕೂತ್ಕೊಂಡು ಮಂತ್ರ ಹೇಳೋದು ಕೇಳಿಸುತ್ತೆ. ಆದರೆ ನೋಡಬೇಕು, ಅವರು ಮಾಡಿದ ಅನುಸಂಧಾನಕ್ಕೆ ಸ್ವರ್ಗಲೋಕದಲ್ಲಿ ದೇವತೆಗಳ ಮುಂದೆ ಸಾಮಾನ್ಯ ಯಜ್ಞ ಮಾಡಿದರೆ ಏನು ಆಹುತಿಗಳು ಬರಬೇಕೋ ಅವೆಲ್ಲ ದೇವತೆಗಳ ಮುಂದೆ ಪ್ರತ್ಯಕ್ಷ. ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ, ಇದೇನಿದು, ಈ ವ್ಯಕ್ತಿ ಮನಸ್ಸಿನಿಂದ ಯಾಗ ಮಾಡಿದರೆ ಆಹುತಿ ಬರ್ತಾ ಇದೆ, ಇದು ತಗೋಬೇಕೋ ಬೇಡವೋ. ಅದಕ್ಕೆ ಬೃಹಸ್ಪತ್ಯಾಚಾರ್ಯ ಕೇಳ್ತಾರೆ, ಇದು ತಗೋಬೇಕಾ ಅಂದರೆ ನೀವು ತಗೊಳ್ಳೋದರಲ್ಲಿ ಚೂರು ತಡ ಮಾಡಿದರೆ ಇನ್ನೊಬ್ಬ ಇಂದ್ರನನ್ನು ಹುಟ್ಟಾಕ್ತಾನಂತ ಅಂತಾರೆ. ಅವಾಗ ಗಡಿಬಿಡಿಯಲ್ಲಿ ಎಲ್ಲ ಸ್ವೀಕಾರ ಮಾಡಿ ಬಂದು ಆ ಬಾವಿ ಹತ್ರ ಒಳಗೆ ನೀರನ್ನು ಸೃಷ್ಟಿ ಮಾಡಿ ಅವರನ್ನು ಮೇಲಕ್ಕೆ ಬರುವಂತೆ ಮಾಡುತ್ತಾರೆ. ಅವರು ಕೇಳುತ್ತಾರೆ, ವರ ಕೇಳಿ ಅಂದಾಗ ಸೋಮಯಾಗ ಮಾಡಬೇಕಂದುಕೊಂಡಿದ್ದೆ, ಆಗಿಲ್ಲ ಅಂದ. ಆಗಿಲ್ಲ ಯಾಕೆ, ನಮಗೆಲ್ಲ ಬಂತಲ್ಲ ಫಲ ಬಂತು. ಸರಿ, ಅವಾಗ ಹೇಳ್ತಾರೆ, ಈ ಬಾವಿಯಲ್ಲಿ ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಸೋಮಯಾಗದ ಫಲ ಬರಲಿ. ಅದು ತ್ರಿತತೀರ್ಥ. ಆದ ಮೇಲೆ ಶುಕ್ರಾಚಾರ್ಯರ ತೀರ್ಥ, ಮನುಗಳ ತೀರ್ಥ, ಇನ್ನ ವಿಶೇಷವಾಗಿ ಪೃಥು ತೀರ್ಥ, ಅಗ್ನಿ ತೀರ್ಥ, ಅಸಿತ ತೀರ್ಥ, ವಾಯು ತೀರ್ಥ, ಸುದಾಸ ತೀರ್ಥ, ಗೋತೀರ್ಥ, ಗುಹ ತೀರ್ಥ, ಶ್ರಾದ್ಧ ದೇವ ತೀರ್ಥ ಅಂತ ಇಷ್ಟು ತೀರ್ಥಗಳಿಗೆ ಹೋದರಂತೆ. ನಾವು ಹೋಗ್ತೀವೋ ಇಲ್ಲ, ಹೆಸರಾದರೂ ಕೇಳಿ ಅಂದರು. ಆ ಹೆಸರು ಕೇಳಿ ನಮಸ್ಕಾರ ಮಾಡಿದರೂ ತೀರ್ಥ ಸ್ನಾನ ಮಾಡಿದ ಫಲ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಅನ್ಯಾನಿ ಚೇಹ ದ್ವಿಜ ದೇವ ದೇವೈಹಿ ಕೃತಾನಿ ನಾನಾ ಯತನಾನಿ ವಿಷ್ಣೋ ಪ್ರತ್ಯಂಗ ಮುಖ್ಯಾಂಕಿತ ಮಂದರಾಣಿ ಯದ್ದರ್ಶನಾಥ ಕೃಷ್ಣ ಮನುಸ್ಮರಂತಿ. ಹಾಗೆ ವಿಶೇಷವಾಗಿರತಕ್ಕಂಥ ದೇವತೆಗಳು ಬ್ರಾಹ್ಮಣರು ಪ್ರತಿಷ್ಠ ಮಾಡಿದ ಭಗವಂತನ ನಾನಾ ಚಿತ್ರ ವಿಚಿತ್ರವಾಗಿರತಕ್ಕಂಥ ಮಂದಿರಗಳನ್ನು ನೋಡ್ತಾ ಬರ್ತಾ ಇದ್ದಾರೆ. ಅದು ನೋಡಿದ ಕೂಡಲೇ ದೇವರ ನೆನಪಾಗ್ತಾ ಇದೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ಈ ದೇವಾಲಯಗಳನ್ನು ಪ್ರತಿಷ್ಠಾ ಮಾಡುವುದು ಯಾಕೆ ಅಂದರೆ, ಅದೇ ದೇವರು ಅಂತ ಹೋಗಬೇಡಿ, ಪ್ರತಿಮೆಯನ್ನು ಅದು ನೋಡಿದಾಗ ದೇವರ ನೆನಪಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ವಿಶೇಷವಾಗಿರತಕ್ಕಂಥ ಯಮುನಾ ತಟಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಉದ್ಧವನನ್ನು ನೋಡ್ತಾ ಇದ್ದಾರೆ. ಉದ್ಧವನನ್ನು ನೋಡಿದ ಕೂಡಲೇ ಆ ಉದ್ಧವ ಹೇಗಿದ್ದಾನೆ, ಸವಾಸುದೇವಾನುಚರಂ ಪ್ರಶಾಂತಂ. ವಾಸುದೇವನ ಅನುಚರ, ಯದ್ಯಪಿ ದ್ರೋಣಾಚಾರ್ಯರಿಗೆ ಕೃಷ್ಣನ ಜೊತೆಗಿದ್ದು ಸೇವಾ ಮಾಡುವ ಭಾಗ್ಯ ಬರಲಿಲ್ಲ, ದೂರವೇ ಇದ್ರು. ಅಷ್ಟೇ ಅಲ್ಲ, ದುರ್ಯೋಧನನ ಕಡೆಯಿದ್ರು. ಅಂಥವರಿಗೆ ದೇವ ಅನುಗ್ರಹ ಮಾಡಿದ. ಎಷ್ಟಾದರೂ ದೇವತೆಗಳಿಗೆ ಗುರು ಅಲ್ವಾ, ಆದ್ದರಿಂದ ಸ್ವಲ್ಪ ಬೋನಸ್ ಆಗಿ ಇನ್ನೊಂದು ಜನ್ಮ ಕೊಟ್ಟರು. ಯಾವುದು, ಉದ್ಧವ ಅಂತ. ಉದ್ಧವ ಅಂತ ಬಂದ ದ್ರೋಣಾಚಾರ್ಯ, ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರು ಎಂಥ ಸೇವಾ ಮಾಡಿದರು ಅಂದರೆ, ಕೃಷ್ಣನ ಜೊತೆ ಜೊತೆಗೆ ಇದ್ರು, ಒಂದು ಕ್ಷಣ ಬಿಟ್ಟಿರ್ತಾ ಇದ್ದಿಲ್ಲ. ಕೃಷ್ಣನ ಜೊತೆಗೆ ಊಟ, ಕೃಷ್ಣನ ಜೊತೆಗೆ ಮಲಗಾಟ, ತಿರುಗಾಟ, ಓಡಾಟ, ಎಲ್ಲ ಕೃಷ್ಣನ ಜೊತೆಗೆ ಇದ್ದಂಥ ಉದ್ಧವ ವಿಶೇಷವಾಗಿ ಕಾಣಿಸ್ತಾ ಇದ್ದಾನೆ, ಪ್ರಶಾಂತ. ಅಲ್ಲಿ ಹೇಳ್ತಾರೆ ವಿಶೇಷ, ಇವರು ಯಾರು, ಬೃಹಸ್ಪತ್ಯಾಚಾರ್ಯರ ಅವತಾರ ಹೌದಾನೆ, ಆದರೆ ಇವರು ಅಧ್ಯಯನ ಮಾಡಿದ್ದು ಯಾರತ್ರ ಅಂದರೆ ಹೇಳ್ತಾರೆ, ಬೃಹಸ್ಪತೇ ಪ್ರಾಪ್ತನ ಎಂ ಪ್ರತೀತಂ. ಬೃಹಸ್ಪತ್ಯಾಚಾರ್ಯರ ಹತ್ರ ಅಧ್ಯಯನ ಮಾಡಿದ್ರಂತೆ ಇವರು ಚೆನ್ನಾಗಿ. ವಿಶೇಷವಾಗಿ ಅವರನ್ನ ಸಂತೋಷದಿಂದ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಯಾಕೆ, ಇಬ್ಬರು ಹೃದಯದಲ್ಲಿ ದೇವರನ್ನ ನೋಡಿ ಆನಂದ ಪಡುವಂಥ ದೊಡ್ಡವರಾದ್ದರಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಅಷ್ಟು ಸಂತೋಷ. ಹೇಳ್ತಾರೆ, ನಮ್ಮಲ್ಲಿ ನಮ್ಮ ಬಳಗ ಬಂಧು ನಮ್ಮವರು ನೋಡಿಕೊಂಡಾಗ ಸಂತೋಷ ಆಗ್ತಾ ಇರುತ್ತೆ, ಅವರು ಬಂದು ಕೂಡಲೇ ಆಕಾಶವೇ ಬಂದಂತು ಆನಂದ ಆಗ್ತಾ ಇರುತ್ತೆ ನಮಗೆ. ದೇವರ ಭಕ್ತರಿಗೆ ಹಾಗಿರುತ್ತಂತೆ, ಇನ್ನೊಬ್ಬರು ಒಳ್ಳೆ ದೇವರ ಭಕ್ತರು ಬಂದರೆ ಅಷ್ಟು ಸಂತೋಷ, ಹಬ್ಬ ಮಾಡಿಬಿಡ್ತಾರಂತೆ. ಆ ರೀತಿಯಲ್ಲಿ ಅವರನ್ನು ಆಲಿಂಗನ ಮಾಡಿಕೊಂಡು ದೇವರ ಪ್ರಜೆಗಳ ಅಂದರೆ ಎಲ್ಲರನ್ನ ಕೂಡ ವಿಶೇಷವಾಗಿ ಕೇಳುತ್ತಾ ಇದ್ದಾರೆ. ಹೇಗಿದ್ದಾರೆ ಅಂದಾಗ ಒಂದು ಕ್ಷಣ ದೇವರ ನೆನಪು ಮಾಡಿದ ವಿದುರನ ಮಾತಿಗೆ ಒಂದು ಕ್ಷಣದಲ್ಲೇ ಯೋಗಿಗಳಿಗೆ ಪ್ರಯತ್ನದಿಂದ ಬರಬೇಕಾದ ಯೋಗ ಸಮಾಧಿಗೆ ಹೋಗಿಬಿಡ್ತಾ ಇದ್ದಾನೆ ಉದ್ಧವ. ಸ್ವಲ್ಪ ಕಾಲ ಅಲ್ಲಿದ್ದು ತೀವ್ರೇಣ ಭಕ್ತಿ ಯೋಗೇನ ನಿಮಗ್ನ ಸಾಧು ನಿರವೃತ ಕುಲಕೋದ್ಭಿನ್ನ ಸರ್ವಾಂಗ ಮುಂಚನ್ ಮೀಲತ್ ದೃಶಾಸ್ತ್ರಶಃ. ಕೃಷ್ಣ ಅಂದ ಕೂಡಲೇ ದೇವರ ನೆನಪಿನಿಂದ ಸಮಾಧಿಗೆ ಹೋಗ್ತಾ ಇದ್ದಾರೆ. ಹಾಗೆ ಕಣ್ಣಲ್ಲಿ ನೀರು ಧಾರೆ ಬರ್ತಾ ಇದೆ, ಮೈ ಎಲ್ಲ ನವಿರೇಳತಾ ಇದೆ, ಕಣ್ಣು ಮುಚ್ಚಿ ಕೊಡ್ತಾ ಇದ್ದಾರೆ. ಅವಾಗ ಮೈಯೆಲ್ಲ ದೇವರ ಪ್ರೀತಿ ಓಡಾಡತಾ ಇದೆ ಅಂತೆ. ಮೈಯೆಲ್ಲ ದೇವರನ್ನು ಚಿಂತನೆ ಮಾಡ್ತಾ ಇದ್ದಾರೆ ಒಂದು ಕ್ಷಣದಲ್ಲಿ. ಮತ್ತು ಈ ಲೋಕಕ್ಕೆ ಬರ್ತಾ ಇದ್ದಾರೆ, ದೇವರ ಲೋಕದಿಂದ ಈ ಲೋಕಕ್ಕೆ ಬಂದು ಅವಾಗ ಉದ್ಧವನಿಗೆ ತನ್ನ ಕಣ್ಣಲ್ಲಿ ನೀರು ಒರೆಸಿಕೊಳ್ತಾ ಉದ್ಧವನ ಜೊತೆಗೆ ನಗತಾ ಮಾತಾಡ್ತಾ ಇದ್ದಾರಂತೆ. ಅಯ್ಯ ಕೃಷ್ಣ ಹೊರಟ, ಯಾದವರೆಲ್ಲ ಹೊರಟರು. ನಂತರ ಹೇಳ್ತಾ ಇದ್ದಾರೆ, ದುರ್ಭಗೋಪತ ಲೋಕೋಯಂ ಯದವೋ ನಿತರಾಮಪಿ ಹೇಳ್ತಾ ಇದ್ದಾರೆ. ಈ ಲೋಕವೇ ದೌರ್ಭಾಗ್ಯವಂತವಾಯಿತಯ್ಯ ಕೃಷ್ಣ ಇಲ್ಲದೆ, ಅದರಲ್ಲಿ ಯಾದವರಂತೂ ಸುತರಾಂ ದೌರ್ಭಾಗ್ಯವಂತರಾಗಿದ್ದಾರೆ ಅಂತ ಕೃಷ್ಣನ ವಿಶೇಷವಾಗಿರತಕ್ಕಂಥ ಚರ್ಯಗಳನ್ನು ಅವನ ಕಥೆಯನ್ನೆಲ್ಲ ಭಗವಂತನದ್ದು ಒಂದು ಕ್ಷಣದಲ್ಲಿ ಎಲ್ಲವನ್ನು ನೆನೀತಾ ಬರ್ತಾ ಇದ್ದಾರೆ. ದಶಮಸ್ಕಂದ ಭಾಗವತವೆಲ್ಲ ನೆನೀತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಕೃಷ್ಣ ಎಷ್ಟು ನಮ್ಮ ಜೊತೆಗೆ ಆಟ ಆಡ್ತಾ ಇದ್ದ, ದೊಡ್ಡವ, ಜಗತ್ತಿಗೆ ಹುಟ್ಟು ಕೊಟ್ಟವ, ಅಂಥ ಮಹಾನುಭಾವ ನಮ್ಮ ಜೊತೆಗೆ ಹುಡುಗನಂತೆ ಆಡ್ತಾ ಇದ್ದ, ನಾವು ನಮ್ಮ ಸ್ನೇಹಿತನಂತೆ ಕರೀತಾ ಇದ್ದೀವಿ, ನಾನವನನ್ನ ಭಗವಂತ ಅಂತ ನೋಡಿದಾಗ ಮೋಹ ಕೊಡ್ತಾ ಇದ್ದ ಹೇಳ್ತಾರೆ. ಒಂದು ಸಲ ಕೃಷ್ಣ ಹೇಳ್ತಾನೆ, ಎಲ್ಲ ಮಂತ್ರಿಗಳನ್ನು ಕರೀತಾನೆ. ಮಂತ್ರಿಗಳನ್ನ ಕರೆದಾಗ ಅದರಲ್ಲಿ ಮಂತ್ರಿ ಉದ್ಧವ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ಜರಾಸಂಧ ತುಂಬಾ ಸಲ ಬಂದು ತೊಂದರೆ ಕೊಡ್ತಾ ಇದ್ದಾನೆ ಯುದ್ಧದಲ್ಲಿ, ನಮ್ಮವರಿಗೆ ಸತ್ತು ಹೋಗ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಉಪಾಯ ಇದ್ರೆ ಹೇಳು, ನನಗೇನು ಹೊಳಿತಾ ಇಲ್ಲ. ಅವಾಗ ಉದ್ಧವನಿಗೂ ತೋರಿತ್ತು ಪಾಪ ಕೃಷ್ಣನಿಗೆ ಏನು ಹೊಳಿತಾ ಇಲ್ಲ. ಅವಾಗ ಹೇಳ್ತಾನೆ ಉದ್ಧವ, ಕುಶಸ್ಥಲಿ ಅಂತ ಇದೆ ಸಮುದ್ರ ಮಧ್ಯದಲ್ಲಿ, ಅದು ಹಳೇ ರಾಜ ರೇವತ ರಾಜ ಕಟ್ಟಿದ್ದು, ಬಿದ್ದೋಗಿದೆ. ಇವಾಗ ಪುನಃ ನೀವು ನಿರ್ಮಾಣ ಮಾಡಿದರೆ ಸಮುದ್ರ ಮಧ್ಯಕ್ಕೆ ಈ ಜರಾಸಂಧ ಬರಲ್ಲ, ಅದರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ರಾತ್ರೋರಾತ್ರಿ ದ್ವಾರಕಾ ನಿರ್ಮಾಣ, ರಾತ್ರೋರಾತ್ರಿ ಮಥುರಾಪುರದಲ್ಲಿ ಮಲಗಿದ್ದವರು ಬೆಳಿಗ್ಗೆ ಕಣ್ಣು ತೆಗೆಯುವಾಗ ಎಲ್ಲಿ ದ್ವಾರಕೆಯಲ್ಲಿದ್ದಾರೆ. ಇವಾಗ ಮಥುರಾಪುರದಿಂದ ದ್ವಾರಕೆಗೆ ಶಿಫ್ಟ್ ಆಗಬೇಕು, ಶಿಫ್ಟ್ ಆಗಬೇಕು ಅಂದರೆ ಎಲ್ಲರನ್ನ ನೀವು ಬಂದ್ಬಿಡ್ರಿ ಅಂದರೆ ದುಃಖ ಪಡ್ತಾ ಬರ್ತಾರೆ. ಯಾಕೆ ಅವರು ಪಾತ್ರೆ ಪಡುಗು ಎಲ್ಲ ಕೂತಿರುತ್ತೆ, ಅದರಲ್ಲದ ಮೇಲೆ ಅವರಿಗೆಲ್ಲ ಮೋಹ ಕೂತಿರುತ್ತೆ, ಯಾರು ಬಿಡ್ಲಿಕ್ಕೆ ಸಿದ್ಧ ಇರಲ್ಲ, ಬೇಕಾದ್ರೆ ದೇವರ ಪೇಟೆಗೆ ಬಿಡ್ತಾರೆ, ಪಾತ್ರೆ ಪಡುಗು ಬಿಡ್ತಾರ ಸಾಧ್ಯವೇ ಇಲ್ಲ. ಅಂಥದ್ದು ಅದು ಅಟ್ಟದ ಮೇಲೆ ಕೂತಿರುತ್ತೆ, ಎಲ್ಲರ ಮನೆಗಳಲ್ಲಿ ಅಟ್ಟ ಅಂತ ಹೊಂದಿರುತ್ತೆ. ಅಂದರೆ ಈಗ ಯಾವುದು ಅಪಾರ್ಟ್ಮೆಂಟ್ಗಳಲ್ಲಿ ಅಟ್ಟ ಬರ್ತಾ ಇಲ್ಲ, ಸಾಮಾನ್ಯ ಮನೆಗಳಲ್ಲಿ ಹಳೆಯದು ಹೊಸದು ಕೂಡ ಅಟ್ಟ ಅಂತಿರುತ್ತೆ. ಅಟ್ಟ ಅಂತ ಆ ಕಟ್ಟಿದ್ದಕ್ಕಾದರೂ ಕೆಲವು ಪಾತ್ರೆ ಇಟ್ಟಿರ್ತಾರೆ, ಹೌದಾ? ಅದಕ್ಕೆ ಅದರಲ್ಲಿ ಈ ಕಡೆ ಗಂಡನ ಕಡೆ ಹೆಂಡತಿ ಕಡೆ ಅವರವರ ಹಿರಿಯರೆಲ್ಲ ಪ್ರದಾನ ಮಾಡಿರ್ತಕ್ಕಂಥ ಹಳೇ ಪಾತ್ರೆಗಳು ಕಂಚು ಅದು ಇದು ಎಲ್ಲ ಕೂತಿರುತ್ತೆ, ಅವೆಲ್ಲ ಅಟ್ಟದ ಮೇಲೆ ಕೂತಿರುತ್ತೆ. ಅಲ್ಲ, ತೆಗೆದು ಬಳಸೋಣ ಅಂದರೆ ತಿಂಗಳಿಗೊಂದು 10 ಕೆಜಿ ಹುಣಸೆ ಹಣ್ಣು ಬೇಕಾಗುತ್ತೆ ತಿಕ್ಕಲಿಕ್ಕೆ. ಅದಕ್ಕೆ ಯಾರು ಅದನ್ನು ಬಳಸಲ್ಲ, ಮೇಲಕ್ಕೆ ಹಾಕಿರ್ತಾರೆ. ಬಳಸೋದೆಲ್ಲ ಅಲ್ಯೂಮಿನಿಯಮು ಸ್ಟೀಲ್ ಪಾತ್ರೆಗಳೇ ಬಳಸೋದು, ಹೌದು. ಯಾರು ಕಂಚಿನ ಪಾತ್ರೆ ಬಳಸ್ತಾ ಇದ್ದಾರೆ ಎಲ್ಲದಕ್ಕೆ? ಇಲ್ಲ, ಎಲ್ಲ ಮೇಲೆ ಕೂತಿರುತ್ತೆ, ಹಾಗೆ ಅಂತ ಕೊಡ್ಲಿಕ್ಕೆ ಮನಸ್ಸಿರುತ್ತ? ಇರಲ್ಲ. ಒಂದು ಸ್ಪೂನು ಕೊಡ್ಲಿಕ್ಕೂ ಮನಸ್ಸಿರಲ್ಲ. ಏನ್ರಿ ಅದು ಕೊಡ್ಲಿಕ್ಕೆ ಹೋದಕ್ಕೆ 10 ರೂಪಾಯಿ ನಾನು ತಗೊಂಡಾಗ, ಇವಾಗ 50 ರೂಪಾಯಿ ಇದು ಕೊಡ್ತೀರಾ ಅಂತ ಅದನ್ನ ಮತ್ತೆ ಬಳಸೋದೇ ಇಲ್ಲ. ನಾವು ನಮ್ಮ ವೈಕುಂಠ ಆದ್ರೂ ಬಳಸಲ್ಲ ಅದನ್ನ, ಹಾಗೆ ಕೂತಿರುತ್ತೆ. ಅಂತ ಅಭಿಮಾನ ಕೂತವರನ್ನ ಇದ್ದಕ್ಕಿದ್ದಾಗ ದ್ವಾರಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಸಂತೋಷಕ್ಕಿಂತ ದುಃಖ ಆಗುತ್ತೆ. ಇವಾಗ ಪ್ರಾಬ್ಲಮ್ ಏನು, ಎಲ್ಲರ ಪಾತ್ರೆ ಪಡುಗು ಸಹಿತವಾಗಿ ದ್ವಾರಕ್ಕೆ ಕರ್ಕೊಂಡು ಹೋಗ್ಬೇಕು. ಅದು ನದಿ ಮಧ್ಯಕ್ಕೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಹೇಗ್ರಿ? ಅದಕ್ಕೆ ಕೃಷ್ಣ ಎಂಥ ಇದು ಮಾಡಿದ ಅಂದರೆ, ಅದರಲ್ಲೂ ಕೂಡ ಎಲ್ಲ ಹೊಸದಾಗಿ ನಗರ, ಅದರಲ್ಲಿ ಎಲ್ಲರಿಗೂ ಮನೆಗಳು ಅಲಾಟ್ ಮಾಡಬೇಕಂದ್ರೆ ನಂಗೆ ಆ ಮನೆ ಬೇಕು ಈ ಮನೆ ಬೇಕು ಅಂತ ಜಗಳ, ಯೋಪ್ಪ ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲ ಕೃಷ್ಣ ಡಿಸೈಡ್ ಮಾಡಿದ, ಯಾರ ಯಾರಿಗೆ ಯಾವ್ಯಾವ ಮನೆ, ಆ ಮನೆಯಲ್ಲಿ ಇವರ ಪಾತ್ರೆ ಪಡುಗು ಎಲ್ಲ ಹೋಗಿರಬೇಕು. ಇವರು ಬೆಳಿಗ್ಗೆ 7 ಹೊತ್ತಿಗೆ ಮನೆಗಳಲ್ಲಿ ಎದ್ರು, ಅವರವರಿಗೆ ಅಲಾಟ್ ಆದ ಮನೆಗಳಲ್ಲಿ ಎದ್ರು, ಆ ಮನೆಯಲ್ಲಿ ಪಾತ್ರೆಗಳೆಲ್ಲ ಜೋಡಿಸಿತ್ತು. ಈ ಮನೆಯಲ್ಲಿ ಹೇಗಿತ್ತೋ ಹಾಗೇ ಅಲ್ಲಿ ಮನೆಯಲ್ಲಿ ಚೆನ್ನಾಗಿ ನೋಡ್ತಾರೆ, ಮನೆಯಲ್ಲೆಲ್ಲ ಹೀಗಿದೆ, ಎಲ್ಲಿದ್ದೀವಿ ನೋಡಿದ್ರೆ ಪಕ್ಕದಲ್ಲಿ ಸಮುದ್ರ ಬರ್ತಾ ಇದೆ, ಯಪ್ಪ ಅಂತ ನೋಡ್ತಾರೆ. ಅಂಥ ಆಶ್ಚರ್ಯಕರವಾದ ಚರ್ಯ ಮಾಡಿದ. ಅವಾಗ ಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ನೀನು ಹೇಳಿದ್ದಕ್ಕೆ ನೋಡಪ್ಪ ನನಗೆ ಇದೆಲ್ಲ ಆಯಿತು, ಇಲ್ಲ ಅಂದಿದ್ರೆ ನಾನು ಎಲ್ಲಿ ಮಾಡ್ತಿದ್ದೆ ಅಂದರೆ ಉದ್ಧವ ಹೌದು ಹೌದು ಅಂದುಕೊಂಡಂತೆ. ಹೇಳ್ತಾನೆ ಉದ್ಧವ, ಆ ಕೃಷ್ಣನಿಗೆ ಗೊತ್ತಿಲ್ಲದ್ದೇನಿದೆ, ನನ್ನ ಮೂಲಕ ಹೇಳಿಸಿದ್ದೆ ಅವನು, ಆದರೆ ನನಗೂ ಮೋಹ ಕೊಟ್ಟ, ಅಯ್ಯೋ ಅವನಿಗೆ ಗೊತ್ತಿಲ್ಲ ಅನ್ನುವ ಮೋಹ ನನಗೆ ಕೊಟ್ಟ ಅಂತ ಆ ಕೃಷ್ಣನ ವಿಶೇಷವಾಗಿ ಎಲ್ಲ ಸ್ಮರಣೆ ಮಾಡುತ್ತಾ ಕೊನೆಗೆ ಹೇಳ್ತಾನೆ. ಆ ಕೃಷ್ಣ ತಾನು ಹೊರಡುವಾಗ ನಾನು ಏಕಾಂತದಲ್ಲಿ ಅವನ ಸೇರಿದೆ, ನಾನು ಬರ್ತೇನೆ ಕೃಷ್ಣ ಅಂದರೆ, ಕೃಷ್ಣ ಹೇಳಿದ, ನೀನು ಬರಬೇಡ ಉದ್ಧವ, ಈ ಭೂಮಿಯಲ್ಲೇ ಇದ್ದು, ಎಲ್ಲಿ ಬದರಿಕಾಶ್ರಮದಲ್ಲಿ ಇದ್ದುಕೊಂಡು ಈ ಭೂಮಂಡಲದಲ್ಲಿ ಎಲ್ಲಿ ಎಲ್ಲಿ ಭಾಗವತ ಗೀತಾದಿಗಳು ಯಾರು ಪ್ರವಚನ ಮಾಡುತ್ತಿರ್ತಾರಲ್ಲ ಅಲ್ಲೆಲ್ಲ 8 ರೂಪಗಳಿಂದ ನೀನಿರಬೇಕು ಇಲ್ಲಿರ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಸಂಪ್ರದಾಯ. ಏನು ಸಂಪ್ರದಾಯ ಅಂದರೆ, ಎಲ್ಲಿ ಪ್ರವಚನ ಆಗ್ತಾ ಇರುತ್ತೆ ಮನೆಗಳಲ್ಲಿ, ಅವರೊಂದು ಪೀಠವನ್ನು ಇಟ್ಟು ಮಣೆ ಹಾಕಿ ಆ ಮಣೆಗೆ ರಂಗೋಲಿಯೆಲ್ಲ ಹಾಕಿ ಅಲ್ಲಿ ಮಂತ್ರಾಕ್ಷತೆ ಪುಷ್ಪ ಇಡೋ ಸಂಪ್ರದಾಯ. ಏನದು? ಶುಕಾಚಾರ್ಯರು ಆದ ಮೇಲೆ ನಾರದರು ಉದ್ಧವರು ಪಾರ್ಷದರು ಅಲ್ಲಿ ಬಂದು ಕೂಡಲಿ ಅಂತವರಿಗೆ ಹೇಳ್ತಾರೆ. ಸಹಾಯ್ಯೋ ಜಾಯತೆ ತತ್ರ ನಾರದ ಉದ್ಧವ ಪಾರ್ಷದೈಹಿ, ನಾರದರು ಉದ್ಧವರು ಪಾರ್ಷದರು ಆ ರೂಪಗಳಿಂದ ಇಲ್ಲಿದ್ದಾರವರು. ಅಷ್ಟೇ ಅಲ್ಲ, ಇದ್ದೇನು ಮಾಡ್ತಾರೆ, ಯಾರು ಯಾರು ಶ್ರವಣಕ್ಕೆ ಬಂದಿರ್ತಾರೆ ಪ್ರವಚನ ಮಾಡುತ್ತಾರೆ ಅವರವರ ಜೊತೆಗೆ ಅವರವರ ಮನೆಗಳಿಗೆ ಹೋಗ್ತಾರಂತೆ, ಹೋಗಿ ಅವರವರ ತೊಂದರೆಗಳನ್ನು ಪರಿಹಾರ ಮಾಡುತ್ತಾರಂತೆ. ಅವರು ಪ್ರವಚನ ಕೇಳಬೇಕಾದ್ರೆ ತಲೆ ತುಂಬ ತೊಂದರೆ ಇದ್ರೆ ಪ್ರವಚನ ಏನು ಕೇಳುತ್ತಾರೆ, ಅದಕ್ಕೆ ಆ ತೊಂದರೆ ತೆಗೆದು ಬಿಟ್ಟರೆ ಪ್ರವಚನ ಕೇಳ್ತಾರಲ್ವ, ಆ ಥರ ವ್ಯವಸ್ಥೆ ಮಾಡ್ತಾರಂತೆ. ಆ ರೀತಿಯಾಗಿ ಭಗವಂತ ವ್ಯವಸ್ಥೆ ಮಾಡಿದ್ದಾನಪ್ಪ. ನಾನು ಬದರಿ ಕುರಿತು ನಾನು ಹೋಗ್ತಾ ಇದ್ದೇನೆ. ಅಹಂ ಚೋಕ್ತೋ ಭಗವತ ಪ್ರಪನ್ನ ಆರ್ತಿ ಹರೇಣ ಬದರೀಂ ತ್ವಂ ಪ್ರಯಾಹೀತಿ ಸ್ವಕುಲಂ ಸಂಧಿಹೀರ್ಷಣ. ಬದರಿಗೆ ಹೋಗು ಅಂತ ಹೇಳಿದ. ಅಲ್ಲೇ ಕಲಾಪ ಗ್ರಾಮ ಅಂತಿದೆ, ಅಲ್ಲಿ ಇರಬೇಕು ಅಂತ ಸ್ವಾಮಿಯ ಸಂಕಲ್ಪ. ನಾನು ಹೋಗ್ತಾ ಇದ್ದೇನೆ. ಹೋಗುವ ಕಾಲಕ್ಕೆ ನನಗೆ ವಿಶೇಷವಾಗಿ ಭಗವಂತ ತತ್ವಜ್ಞಾನದ ರಹಸ್ಯಗಳನ್ನು ಹೇಳಿಕೊಟ್ಟ, ಹೇಳಿಕೊಟ್ಟು ನನಗೆ ಭಾಗವತವನ್ನು ಕೈಗೆ ಕೊಡತಾ ಇದ್ದಾನೆ. ನಾನು ಕೇಳಿದ್ದೆ, ನೀನಿಲ್ಲದೆ ನಾನಿರಲ್ಲ. ಅವಾಗ ದೇವ ಕೃಷ್ಣನಿಂದ ಒಂದು ರೂಪ ಹೊರಗೆ ಬಂದು ಭಾಗವತದಲ್ಲಿ ಸೇರಿತು. ಅದಕ್ಕೆ ಭಾಗವತ ಅದು ಯಾರು ಪ್ರಿಂಟ್ ಮಾಡಿದರು ಅಂತಲ್ಲ, ಆ ಗ್ರಂಥ ಎಲ್ಲಿರುತ್ತೋ ಅಲ್ಲಿ ಕೃಷ್ಣನ ಇನ್ನೊಂದು ರೂಪ. ಅದಕ್ಕೆ ಮನೆಯಲ್ಲಿ ನಿತ್ಯ ಪೂಜೆ ಆಗಬೇಕಂತೆ. ಭಾಗವತ ಗ್ರಂಥ ಮನೆ ಮೇಲಿಟ್ಟು ನಿತ್ಯ ದೀಪ ಹಚ್ಚಿ ವಿಶೇಷವಾಗಿ ಅಲ್ಲಿ ಕೃಷ್ಣನ ಪೂಜಾ ಮಾಡಿದರೆ ದೊಡ್ಡ ಕ್ಷೇತ್ರ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನನಗೆ ತತ್ವಜ್ಞಾನ ಉಪದೇಶವನ್ನು ಕೊಟ್ಟು ಸ್ವಾಮಿ ಹೊರಟ ಅಂದಾಗ ಹೇಳ್ತಾ ಇದ್ದಾನೆ ವಿದುರ, ಹೌದಾ ನನಗೂ ಹೇಳಯ್ಯ, ನಿನಗೆ ಹೇಳಿಕೊಟ್ಟದ್ದು ನನಗೆ ಹೇಳಬಾರದೆ, ಭಕ್ತರು ಇನ್ನೊಬ್ಬ ಭಕ್ತರು ಹೇಳ್ತಾರಲ್ವ ಆ ತತ್ವಜ್ಞಾನದ ರಹಸ್ಯವನ್ನು ಹೇಳು ಅಂದರೆ ಹೇಳ್ತಾ ಇದ್ದಾರೆ. ಹಾ ಹೌದು ಹೌದಯ್ಯ, ಆದರೆ ವಿಶೇಷವಾಗಿ ನನಗೆ ಉಪದೇಶ ಕೊಡುವಾಗ ಮೈತ್ರೇಯರಲ್ಲಿಗೆ ಬಂದಿದ್ರು. ಮೈತ್ರೇಯರದ್ದು ಬಹಳ ಅದೃಷ್ಟ, ಅವರು ಎರಡು ರೀತಿಯಾದ ಭಾಗವತದ ಶಾಖೆಗಳಿಂದ ಕೇಳಿದವರು. ಒಂದು ಶಾಖೆ ದೇವರು, ದೇವರಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ನಾರದರು, ನಾರದರಿಂದ ವೇದವ್ಯಾಸರ ಪರ್ಯಂತ ಚತುಶ್ಲೋಕಿ ಭಾಗವತ, ಅಲ್ಲಿಂದ ಅದು ಹನ್ನೆರಡು ಸ್ಕಂದಗಳಿಂದ ಕೂಡಿಕೊಂಡು ಶುಕಾಚಾರ್ಯರ ಮೂಲಕ ಪರೀಕ್ಷಿನ್ ಮಹಾರಾಜ, ಅಲ್ಲಿಗೆ ಹೇಳುವಾಗ ಸೂತಾಚಾರ್ಯರು ಶೌನಕರು ಅಂತ ಆ ಒಂದು ಪರಂಪರ ಬಂತು ಗಂಗೆಯಂತೆ. ಇನ್ನೊಂದೇನು, ದೇವರು ಹೇಳುವಾಗ ಬ್ರಹ್ಮದೇವರಿಗೆ ಕೇಳಿದವರು ಶೇಷದೇವರು, ಶೇಷದೇವರಿಂದ ವಿಶೇಷವಾಗಿ ಸನತ್ ಕುಮಾರಾದಿಗಳಿಗೆ, ಅವರು ಸಾಂಖ್ಯಾಯನರು, ಅವರು ಪಾರಾಶರರಿಗೆ, ಅವರು ವಿಶೇಷವಾಗಿರತಕ್ಕಂಥ ಮೈತ್ರೇಯರು ಹಾಗೆ ಹೇಳಿದರೆ ಮೈತ್ರೇಯರು ಅಲ್ಲೂ ಕೇಳಿದರು, ಇಲ್ಲಿ ದೇವರ ಬಾಯಿಯಿಂದ ಸಾಕ್ಷಾತ್ತಾಗಿ ಇನ್ನೊಂದು ಸಲ ಕೇಳಿದರು. ಡಬಲ್ ಬೋನಸ್ ಅಂತ ಹೇಳ್ತಾರಲ್ಲ, ಆ ಥರ ಕೇಳಿದ ಮೇಲೆ ಭಗವಂತ ಅವರಿಗೆ ಯಾಕೆ ಎರಡು ಸಲ ಹೇಳಿದ? ಅವಾಗ ಹೇಳ್ತಾರೆ, ವಿದುರನಿಗೆ ಹೇಳು, ನಿನಗೆ ಕೊಟ್ಟ ತತ್ವಜ್ಞಾನ ವಿದುರನಿಗೆ ಹೇಳಯ್ಯ ಅಂತ ಹೇಳಿದ್ದಾರೆ. ಆದ ಕಾರಣ ಆ ಮೈತ್ರೇಯರು ಎಲ್ಲಿದ್ದಾರೆ ಅಂದರೆ ವಿಶೇಷವಾಗಿರತಕ್ಕಂಥ ಹರಿದ್ವಾರದಲ್ಲಿದ್ದಾರೆ. ಆ ಹರಿದ್ವಾರಕ್ಕೆ ಹೋಗಿ ಅವರ ಸೇವಾ ಮಾಡು, ನಿನಗೆ ಅನುಗ್ರಹ ಆಗುತ್ತೆ ಅಂದಾಗ ಹರಿದ್ವಾರಕ್ಕೆ ಸ್ವಲ್ಪ ಕಾಲ ಯಮುನಾ ತಟದಲ್ಲಿ ಇದ್ದುಕೊಂಡು, ಚೆನ್ನಾಗಿದೆ ನೋಡಿ, ನಾವು ಸಾಮಾನ್ಯವಾಗಿ ನಮಗೆ ತುಂಬ ಹತ್ತಿದವರು ಯಾರ್ಯಾರಿರ್ತಾರೆ, ಅಪ್ಪ ಅಮ್ಮ ಹತ್ತುಕೊಂಡಿದ್ದರೆ ಮನಸ್ಸಿಗೆ, ಬಿಟ್ಟಿದ್ರೆ ಇಲ್ಲ. ಅಪ್ಪ ಅಮ್ಮ, ಹೆಂಡತಿ, ಗಂಡ, ಮಕ್ಕಳು, ಇವರು ದೂರ ಆದಾಗ, ದೂರ ಅಂದರೆ ಇನ್ನೊಂದು ಊರಿಗೋ ಎಲ್ಲಿಗೋ ಹೋದಾಗ ಅಥವಾ ಬಿಟ್ಟೇ ಹೋದಾಗ ತುಂಬ ದುಃಖ ಆಗುತ್ತೆ ನಮಗೆ, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಣ್ಣಲ್ಲಿ ನೀರು ತುಂಬ ಬರುತ್ತೆ, ಅಯ್ಯೋ ನಮ್ಮವರು ಅಂತ ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಕಣ್ಣೀರಿಗೆ ಕೋಟಿ ಪಟ್ಟು ಕಣ್ಣೀರು ಇಲ್ಲಿ ಬರ್ತಾ ಇದೆ. ಏನು ಕಂಡಂಥ ಉದ್ಧವ ಹೊರಟು ಹೋಗ್ತಾ ಇದ್ದಾನೆ, ಅದಕ್ಕೆ ಎಷ್ಟು ವಯಸ್ಸಾಗಿದೆ? ಯಾರಿಗೆ? ವಿದುರರಿಗೆ. ರುರೋದ ಪ್ರೇಮ ವಿಹ್ವಲಹ ಹೇಳ್ತಾ ಇದ್ದಾರೆ. ಉದ್ಧವ ಹೋಗೋದನ್ನು ನೋಡ್ತಾರೆ, ಕೃಷ್ಣ ನನ್ನ ಮೇಲೆ ಎಷ್ಟು ಅನುಗ್ರಹ ಮಾಡಿದ, ನನ್ನನ್ನು ಮರುತಿಲ್ಲ ಅಂತ ಹತ್ತು ಬಿಟ್ರಂತೆ. ನಂತರ ಸ್ವಲ್ಪ ಕಾಲಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ದ್ವಾರಿದ್ಯುನದ್ಯಾಹ, ಆ ಗಂಗಾ ತೀರಕ್ಕೆ ಬರ್ತಾ ಇದ್ದಾರೆ. ಮೈತ್ರಿಯರು ತಪಸ್ಸನ್ನು ಮಾಡುತ್ತಾ ಕೂತಿದ್ದಾರೆ, ಅವರ ಹತ್ರ ಬಂದು ನಮಸ್ಕಾರ ಮಾಡುತ್ತಾ ಇದ್ದಾರೆ. ಛತ್ತ ಅಂತ ಇವರ ಹೆಸರು, ಬಂದಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಹೇಗಿದ್ದಾರೆ ಇವರು ಅಂದರೆ, ಅಚ್ಯುತ ಭಾವ ಶುದ್ಧ. ಅಚ್ಯುತ ಅಂದರೆ ಬಿಂಬಮೂರ್ತಿ, ಬಿಂಬಕ್ರಿಯಾನುಸಂಧಾನ ಸದಾ ಮಾಡಿ ಮಾಡಿ ಶುದ್ಧರಾದಂಥ ಇವರು ಅವರನ್ನು ನಮಸ್ಕಾರ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾರಿಂದಾದರೂ ತತ್ವಜ್ಞಾನ ನಮಗೆ ಬೇಕಾದರೆ ನಾವು ಪ್ರಶ್ನೆ ಮಾಡಿದಾಗ ತಕ್ಕಂತೆ ಉತ್ತರ ರೂಪದಲ್ಲಿ ಜ್ಞಾನ ಬರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ಚಾನ್ಯದಪ ಉಪಾರಮಂ ವಾ ವಿಂತೇತ ಭೂಯಃ ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಜನ ಎಲ್ಲ ಅವರವರು ಸುಖ ಪಡಬೇಕು, ನಮಗಿಂಥ ಸುಖ ಸಿಗಬೇಕು, ಇಂಥ ಸುಖ ಸಿಗಬೇಕು ಅಂತ ಅವರು ವಿಶೇಷವಾದ ಕರ್ಮಗಳನ್ನು ಮಾಡ್ತಿರ್ತಾರೆ, ಸುಖಕ್ಕಾಗಿ ಕರ್ಮಗಳನ್ನು. ಅದರಿಂದ ಅವರಿಗೆ ಸುಖ ಸಿಗಲ್ಲ, ಉಪಶಮನವೂ ಸಿಗಲ್ಲ, ಅದರಿಂದ ಏನಾಗುತ್ತೆ, ರಿವರ್ಸ್ ಆಗಿ ದುಃಖವೇ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಏನು ಮಾಡಬೇಕು ಹೇಳಿ. ನೀವ ಜನಸ್ಯ ಕೃಷ್ಣಾದ ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನರು ಸಾಮಾನ್ಯವಾಗಿ ದುಃಖಿತರಾಗಿರ್ತಾರೆ, ಅವರ ಪಾರಬ್ಧ ಕರ್ಮ ಅವರು ಕೂತಿರುತ್ತೆ, ಅದರಿಂದಾಗಿ ಅವರು ಏನು ಮಾಡುತ್ತಾರೆ ಅಂದರೆ ಅಧರ್ಮಶೀಲರಾಗಿರ್ತಾರೆ, ಯಾವಾಗೂ ಅಧರ್ಮವನ್ನೇ ಮಾಡ್ತಾ ಇರ್ತಾರೆ. ಯಾಕೆ? ದೈವಾತ್, ಅವರ ಹಿಂದಿನ ಕರ್ಮಾನುಸಾರವಾಗಿ. ಹಾಗೆ ದೇವರಿಗೆ ವಿಮುಖರಾಗಿರ್ತಾರೆ ಸಜ್ಜನರೇ, ದೇವರಿಗೆ ವಿಮುಖರಾಗಿರ್ತಾರೆ, ಅಧರ್ಮಕ್ಕೆ ಸುಮುಖರಾಗಿರ್ತಾರೆ. ಅಂಥವರು ಅವರನ್ನು ಅನುಗ್ರಹ ಮಾಡಲಿಕ್ಕೆ ನಿಮ್ಮಂಥವರು ತಿರುಗ್ತಾ ಇರ್ತೀರಿ. ಆದ್ದರಿಂದ ನನಗೆ ತಿಳಿಸಿಕೊಡಬೇಕು. ಅಷ್ಟೇ ಅಲ್ಲ, ಇಲ್ಲಿ ಹೇಳುತ್ತಾರೆ ಯಾವ ಮಾರ್ಗದಲ್ಲಿ ನಾನು ಸಾಧನೆಯನ್ನು ಮಾಡಿದರೆ ಹೃದಯದಲ್ಲಿದ್ದ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೋ ಆ ಒಂದು ಮಾರ್ಗವನ್ನು ನಮಗೆ ತಿಳಿಸಿಕೊಡಿ. ಇನ್ನ ಹೇಳ್ತಾರೆ ಕರೋತಿ ಕರ್ಮಾಣಿ ಕೃತಾವತಾರ ಯಾನ್ಯಾನಿ ಆತ್ಮತಂತ್ರೋ ಭಗವಾನ್ ತ್ರದೀಶ ಯಥಾ ಸ್ವಸಜ್ಜಾಗ್ರೇ ಇದಂ ನಿರೀಹ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಭಗವಂತ ಆತ್ಮತಂತ್ರ, ಸ್ವತಂತ್ರನಾದ ಭಗವಂತ ಇಡೀ ಜಗತ್ತಿಗೆ ನಿಯಾಮಕನಾದವ. ಅವನು ಸೃಷ್ಟಿಯನ್ನು ಮಾಡುತ್ತಾನೆ, ಪಾಲನೆಯನ್ನು ಮಾಡುತ್ತಾನೆ, ಸಂಹಾರವನ್ನು ಮಾಡುತ್ತಾನೆ. ಅಷ್ಟೇ ಅಲ್ಲ, ಈ ಸೃಷ್ಟಿ ಮಾಡಿದ ಭಗವಂತ ಎಲ್ಲರ ಒಳಗೆ ಪ್ರವೇಶ ಮಾಡ್ತಾನೆ, ಪ್ರವೇಶ ಮಾಡಿ ಅವರ ಹೃದಯ ಗುಹೆಯಲ್ಲಿ ಮಲಗ್ತಾನೆ. ಎಲ್ಲರ ವಿಶೇಷವಾಗಿರತಕ್ಕಂಥ ಆಟವನ್ನು ಇವನೇ ಆಡಿಸ್ತಾನೆ. ವಿಶೇಷವಾದ ಬಿಂಬಕ್ರಿಯಾದಿಂದ ಅವರವರ ಕರ್ಮಗಳನ್ನು ಮಾಡಿ ಮಾಡಿಸ್ತಾನಲ್ವಾ, ಅಂಥ ದೇವರ ಚರ್ಯಗಳನ್ನು ನನಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಆವಾಗ ಸೃಷ್ಟಿಯ ಪರಿಚಯವನ್ನು ಮಾಡಿಕೊಡುತ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ ಮೈತ್ರೇಯರು, ಅಲ್ಲ ವಿದುರ, ಎಂಥ ದೊಡ್ಡ ಪ್ರಶ್ನೆಗಳು ಹಾಕ್ತಾ ಇದ್ದೀವಿ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂದರೆ ಇಡೀ ಶಾಸ್ತ್ರವೆಲ್ಲ ಹೇಳಲೇಬೇಕು. ನೀನಿಂಥ ಪ್ರಶ್ನೆ ಹಾಕೋದರಲ್ಲಿ ಏನು ಆಶ್ಚರ್ಯವಿಲ್ಲ, ಯಾಕೆ ಅಂದರೆ ನೀನು ಬಾದರಾಯಣ ವೀರ್ಯಜೆ, ಬಾದರಾಯಣ ವೇದವ್ಯಾಸ ದೇವರ ಮಗಪ್ಪ ನೀನು, ಅವರಿಂದ ಹುಟ್ಟಿ ಬಂದವ, ನಿನ್ನಲ್ಲಿ ಇಂಥ ಒಂದು ಭಕ್ತಿ ಇರೋದರಲ್ಲಿ ಏನು ಆಶ್ಚರ್ಯವಿಲ್ಲ, ಹೇಳುತ್ತೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಯಾರಿವರು ಅಂದರೆ ಹೇಳ್ತಾರೆ ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ. ಯಮಧರ್ಮರಾಜರೇ ನೀ ರೂಪದಲ್ಲಿ ಬಂದಿದ್ದಲ್ವೇ, ನೀನೇ ಯಮ ಅಂತ ಹೇಳತ. ಕೊನೆಗೆ ಸೃಷ್ಟಿ ಮಾಡಿದ ಕ್ರಮವನ್ನು ತಿಳಿಸಿಕೊಡ್ತಾ ಬರ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಜಗತ್ತಿಗೆ ಕಲ್ಪನೆ, ಆದರೆ ನಿಜವಾದ ಸೃಷ್ಟಿ ಮಾಡಿದ್ದು ಭಗವಂತ ಶ್ರೀಹರಿ. ಇನ್ನು ಬ್ರಹ್ಮಾಂಡವೇ ಕಟ್ಟಿಲ್ಲ, ಬ್ರಹ್ಮಾಂಡ ಕಟ್ಟೋದಕ್ಕೆ ಮೊದಲು ಭಗವಂತ ತತ್ವಗಳನ್ನು ತೆಗೆದ, ತತ್ವಾಭಿಮಾನಿಗಳನ್ನು ಹೊರಗೆ ತಂದ, ತನ್ನ ಹೊಟ್ಟೆಯಿಂದಲೇ ತಂದ. ಜಗತ್ತನ್ನು ಕಟ್ಟಬೇಕಾದರೆ ಜಗತ್ತಿಗೆ ಬೇಕಾದ ರಾ ಮೆಟೀರಿಯಲ್ ಬೇಕು. ಈ ಮನೆ ಕನ್ಸ್ಟ್ರಕ್ಟ್ ಆಗಬೇಕಾದ್ರೆ, ದೊಡ್ಡದು ಜಗತ್ತೆಂಬ ಮನೆ ಕಟ್ಟಬೇಕು, ಅದಕ್ಕೆ ರಾ ಮೆಟೀರಿಯಲ್ ಬೇಕು, ಕಟ್ಟುವವರು ಬೇಕು. ಕಟ್ಟುವವರು ತತ್ವಾಭಿಮಾನಿ ದೇವತೆಗಳು, ಕಟ್ಟುವ ರಾ ಮೆಟೀರಿಯಲ್ ಯಾವುದು? ತತ್ವಗಳು, ತತ್ವಗಳು ಗುಣಗಳು. ಅದಕ್ಕೆ ಅವರಿಗೆ ಹೇಳಿದ ಕಟ್ಟಿ. ಅವರು ಹೇಳಿದ್ರು ಸ್ವಾಮಿ ನಾವು ಸ್ವತಂತ್ರರಲ್ಲ. ಅವಾಗ ಭಗವಂತ ತಾನು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಅವರೆಲ್ಲರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೂಪದಿಂದ ತತ್ವಗಳಲ್ಲಿ, ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ತತ್ವಗಳನ್ನು ಬಳಸಿ ಜಗತ್ತನ್ನು ಅವನೇ ಕಟ್ಟಿದ. ಕಟ್ಟಿದ ಮೇಲೆ ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಅದರೊಳಗೆ ಪ್ರವೇಶ ಮಾಡಿದ. ಮಾಡಿದ ಭಗವಂತ ಆ ಜಗತ್ತಿನಲ್ಲಿ, ಬ್ರಹ್ಮಾಂಡದೊಳಗೆ ವಿಶೇಷವಾಗಿ ನೀರನ್ನು ತುಂಬಿದ. ನೀರನ್ನು ತುಂಬಿ ಅಲ್ಲಿ ಎಷ್ಟು ಕಾಲ ಇದ್ದ ಅಂತ ಹೇಳ್ತಾರೆ, ಸಹಸ್ರ ಪರಿವತ್ಸರಾಂ, ಸಾವಿರ ವರ್ಷಗಳ ಕಾಲ ಅಲ್ಲಿ ನೀರಲ್ಲಿ ಮಲಗಿದ್ದ ಭಗವಂತ. ಅರ್ಥ ಆಗಿಲ್ಲ ಅದಕ್ಕಂದ್ರೂ, ಒಂದು ಬಿಲ್ಡಿಂಗ್ ಕಟ್ಟಿದರೇನೆ ಅದಕ್ಕೆ ಕ್ಯೂರಿಂಗ್ಗೆ ಒಂದು ತಿಂಗಳು ಬೇಕಾಗುತ್ತೆ. ಅಂಥದ್ದು ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾವುದು ಬ್ರಹ್ಮಾಂಡ ಕಟ್ಟಿದರೆ ಅದಕ್ಕೆ ಕ್ಯೂರಿಂಗ್ ಇಲ್ವಾ? ಅದಕ್ಕೆ ಒಳಗೆ ನೀರು ಹಾಕಿ ಚೆನ್ನಾಗಿ ಕ್ಯೂರ್ ಮಾಡಿದ, ಕ್ಯೂರಿಂಗ್ ಟೈಮ್ ಎಷ್ಟು? ಸಾವಿರ ವರ್ಷ. ಅದು ಸಾವಿರ ವರ್ಷ ಹಿಡಿತು ಪರ್ಫೆಕ್ಟ್ ಕ್ಯೂರಿಂಗ್. ನಂತರ ತನ್ನ ನಾಭಿಯಿಂದಲೇ ಕಮಲವನ್ನು ಹುಟ್ಟಾಕಿದ, ಅದರೊಳಗಿಂದ ಬ್ರಹ್ಮದೇವರನ್ನು ಹುಟ್ಟಾಕಿದ. ಬ್ರಹ್ಮದೇವರು 14 ಲೋಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮನ್ನೆಲ್ಲ ಕರ್ಕೊಂಡು ಬರಬೇಕಲ್ವಾ? ಅದಕ್ಕೆ ನಾವು ಬಂದ, ಅದಕ್ಕೆ ಎರಡು ಸಿಸ್ಟಮ್. ಜನರನ್ನು ಕರ್ಕೊಂಡು ಹೋದ್ಮೇಲೆ ಅಡಿಗೆ ಶುರು ಮಾಡುವುದು, ಅಡಿಗೆ ಸಿದ್ಧ ಮಾಡಿ ಜನರನ್ನು ಕರ್ಕೊಂಡು ಹೋಗೋದು ಅಂತ. ಜನರನ್ನು ಕರ್ಕೊಂಡು ಬಂದು ನಂತರ ಅಡಿಗೆ ಶುರು ಮಾಡಿದರೆ ಯಾವಾಗ ಊಟ ಆಗಬೇಕು? ಅದಕ್ಕೆ ಮೊದಲೇ ಎಲ್ಲರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಸೃಷ್ಟಿ ಮಾಡಿದ್ದು ನಮ್ಮನ್ನು. ಅದಕ್ಕೆ ಪರ್ವತಗಳು ಸೃಷ್ಟಿ ಮಾಡಿದ್ದು, ಗಿಡಬಳ್ಳಿಗಳು, ಆಹಾರ ಧಾನ್ಯಗಳು ಎಲ್ಲ ಸೃಷ್ಟಿ ಮಾಡಿ, ನಂತರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ, ನಂತರ ಎಲ್ಲ ದೇವ ದಾನವ ಮಾನವರು ಎಲ್ಲರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಬ್ರಹ್ಮದೇವರ ಅಂಗಾಂಗಗಳಿಂದ ಹುಟ್ಟಿ ಬಂದವರೇ ವಿಶೇಷವಾಗಿರತಕ್ಕಂಥ ಪ್ರಜಾಪತಿಗಳು, ಅವರು ಸೃಷ್ಟಿ ಶುರು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಸನಕಸನಂದನಾದಿಗಳನ್ನು ಮಕ್ಕಳನ್ನಾಗಿ ಪಡಿತಾ ಇದ್ದಾರೆ. ಸನಕಸನಂದನಾದಿಗಳಿಗೆ ಹೇಳ್ತಾರೆ, ನೀವು ಮಕ್ಕಳನ್ನು ಪಡಿಬೇಕು. ಅವರಂದರು, ನಾವು ಸನ್ಯಾಸಿಗಳು ಸ್ವಾಮಿ, ಹುಟ್ಟಿದಾಗಲಿಂದ ಸನ್ಯಾಸಿಗಳೇ ನಾವು, ಅದಕ್ಕೆ ನಾವು ಮದುವೆ ಆಗಲ್ಲ. ಬ್ರಹ್ಮದೇವ್ರಿಗೆ ಗೊತ್ತಿಲ್ವಾ? ಗೊತ್ತು. ಆದರೂ ತನ್ನ ಮಾತು ಕೇಳಿಲ್ಲ ಎಂಬ ಸಿಟ್ಟಿನಿಂದ, ಅಂದರೆ ಮಾತು ಕೇಳಿಲ್ಲದಕ್ಕೆ ಸಿಟ್ಟು ಬಂತೇನೋ ಅನ್ನೋ ಥರ ಹುಬ್ಬು ಗಂಟು ಹಾಕಿದರಂತೆ. ಅದಕ್ಕೆ ಕ್ರೋಧಾಭಿಮಾನಿಗಳಾದ ರುದ್ರದೇವರು ಬಂದರು, ಪ್ರಮಥಗಣಗಳು ಭೂತಗಣಗಳು ಎಲ್ಲ ಸೃಷ್ಟಿ ಮಾಡಿದರು. ಬ್ರಹ್ಮದೇವರು ಸಾಕು ಅಂದರು, ಅವರು ತಪಸ್ಸಿಗೆ ಹೊರಟು ಹೋಗ್ತಾ ಇದ್ದಾರೆ. ನಂತರ ತಮ್ಮ ಶರೀರವನ್ನೇ ಎರಡು ಭಾಗವನ್ನಾಗಿ ಮಾಡಿ ಆ ಶರೀರದಿಂದ ಇಬ್ಬರನ್ನು ಕರಕೊಂಡು ಬರ್ತಾ ಇದ್ದಾರೆ, ಶತರೂಪಾದೇವಿ ಸ್ವಯಂಭುವ ಮನುಗಳು. ಅವರು ಅಲ್ಲಿ ಪ್ರಶ್ನೆ ತುಂಬ ಜನಕ್ಕಿದೆ, ಏನೋ ಇದು ಪುರಾಣದಲ್ಲಿ ಸರಿಯಾಗಿಲ್ಲ, ಎಡಬಟ್ಟಿದೆ. ಬ್ರಹ್ಮದೇವರಿಗೆ ಇಬ್ಬರು ಹುಟ್ಟಿ ಬಂದರೆ ಅವರಿಬ್ಬರು ಮಕ್ಕಳಾಗಲ್ವಾ? ಗಂಡ ಹೆಂಡತಿ ಹೇಗಾದರು? ಅಣ್ಣ ತಂಗಿ ಆಗಬೇಕು. ಸ್ವಯಂಭೂಮನಗಳು ಶತರೂಪಾದೇವಿ ಒಬ್ಬ ತಂದೆಗೆ ಹುಟ್ಟಿ ಬಂದವರು, ಅಣ್ಣ ತಂಗಿಯಲ್ವಾ, ಮತ್ತೆ ಗಂಡ ಹೆಂಡತಿ ಹೇಗಾದರು? ತಪ್ಪಲ್ವಾ ಅಂತ ತುಂಬ ಜನ ಬರೆದಿದ್ದಾರೆ. ಈ ಪುರಾಣಗಳೆಲ್ಲ ಇಂಥವು ಕೇಳಬೇಡಿ ಅಂತ ಅವರು ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಸಂಶಯ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹೇಗೆ ನಾವು ನಮ್ಮ ಮನೆಗಳಿಗೆ ದಂಪತಿಗಳು ಅಂತ ಊಟಕ್ಕೆ ಕರೆದರೆ ಅವರು ನಮ್ಮ ಮನೆಗೆ ಬಂದ ಮೇಲೆ ಮದುವೆ ಆಗ್ತಾರ, ಮದುವೆ ಆದವರೇ ಮೊದಲೇ ಬರ್ತಾರ, ಮದುವೆ ಆದವರೇ ಒಳಗೆ ಬರ್ತಾರೆ, ಹೌದಾನೆ? ಹಾಗೆ ಈ ಎರಡು ಭಾಗಗಳಿಂದ ದಂಪತಿಗಳೇ ಹೊರಗೆ ಬಂದರು, ಬಂದ ಮೇಲೆ ಮದುವೆ ಆದದ್ದಲ್ಲ, ಬರ್ಲಿಕ್ಕೆ ಮೊದಲೇ ಮದುವೆ ಆದವರು ಬಂದರು, ನಿಯತ ಪತಿ ಪತ್ನಿಯರು. ಅದರಿಂದ ಆ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಬಂದರು, ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರನ್ನು. ಆವಾಗ ಬ್ರಹ್ಮದೇವರು ಹೇಳಿದರು, ನೀವು ಸೃಷ್ಟಿ ಮಾಡಿ, ಮೈಥುನ ಧರ್ಮದಿಂದ ಸೃಷ್ಟಿ ಮಾಡಿ. ಅವಾಗ ಹೇಳಿದರು, ಇರಲಿಕ್ಕೆ ಜಾಗ ಬೇಕು ಸ್ವಾಮಿ, ಇರಲಿಕ್ಕೆ ಜಾಗ ಬೇಕಾ? ಇರಲಿಕ್ಕೆ ಜಾಗ ಬೇಕು ಅಂತ ಭೂಮಿ ಇದೆಯಲ್ವಾ, ಎಲ್ಲಿ ನೋಡಿ ಭೂಮಿ ಕಳಕ್ಕೆ ಹೋಗಿದೆ, ಎಲ್ಲಿಗೆ ರಸಾತಳಕ್ಕೆ ಹೋಗಿಬಿಟ್ಟಿದೆ. ಅದಕ್ಕಾಗಿ ಬ್ರಹ್ಮದೇವರು ಆ ಭೂಮಿಯನ್ನು ಹೇಗೆ ತರಬೇಕು ಅಂತ ಆಲೋಚನೆ ಮಾಡುವಾಗಲೇ ಅವರ ಮೂಗಿನಿಂದ ಹೆಬ್ಬೆರಳಿನ ಗಾತ್ರದ ವರಾಹ ಬರ್ತಾ ಇದೆ. ಆ ವರಾಹ ದೊಡ್ಡದಾಗಿ ಯಜ್ಞ ವರಾಹ, ಆತನ ಅಂಗಾಂಗಗಳಿಂದ ಯಜ್ಞದ ಪರಿಕರಗಳೆಲ್ಲ ಹುಟ್ಟಿ ಬಂದಿವೆ. ಅಂತಹ ಸ್ವಾಮಿ ಸಮುದ್ರಕ್ಕೆ ಹೋಗ್ತಾ ಇದ್ದಾನೆ, ಭೂಮಿಯನ್ನು ಮೇಲಕ್ಕೆ ತರ್ತಾ ಇದ್ದಾನೆ. ತರುವಾಗ ಅಡ್ಡಿ ಬಂದಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಆ ಹಿರಣ್ಯಾಕ್ಷ ಯಾರು ಅಂದರೆ, ಹಿರಣ್ಯಾಕ್ಷರು ಇಬ್ಬರಿದ್ದಾರೆ. ಮೊದಲಿನವ ಆದಿ ಹಿರಣ್ಯಾಕ್ಷ, ಅವನೇ ಇಲ್ಲಿ ದಿತಿದೇವಿಯ ಮಗನಾಗಿ ಬಂದ ಅಂತ ಹೇಳಿ ಆ ಕಥೆಯನ್ನು ಹೇಳುತ್ತಾರೆ. ಇಬ್ಬರು ವಿಶೇಷವಾಗಿ ಜಯ ವಿಜಯರು. ಸನಕಸನಂದನಾದಿಗಳ ಶಾಪದಿಂದಾಗಿ ಅವರು ಹೀಗೆ ದೈತ್ಯರಾಗಿ ಹುಟ್ಟಿ ಬಂದ್ರಯ್ಯ, ಭಗವಂತನ ವಿರುದ್ಧನಾಗಿ ಹುಟ್ಟಿ ಬಂದರು. ಆದ್ದರಿಂದ ಅವರಲ್ಲಿ ಒಬ್ಬನೇ ಈ ವಿಶೇಷವಾಗಿರ್ತಕ್ಕಂಥ ಹಿರಣ್ಯಾಕ್ಷ. ಅವನನ್ನು ಭಗವಂತ ವರಾಹರೂಪಿ ಸಂಹಾರ ಮಾಡಿದ. ಆ ಒಂದು ಕಥೆಯನ್ನು ಹೇಳಿ ಅವಾಗ ಹೇಳ್ತಾ ಇದ್ದಾರೆ, ದಿತಿದೇವಿ ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನಗೆ ವಿಶೇಷವಾದ ಸಂತಾನ ಬೇಕು, ಸಂತಾನ ಬೇಕು ಅಂತ ಆಕೆಗೆ ಅಪೇಕ್ಷೆ. ಯಾವ ಕಾಲಕ್ಕಾಯಿತು ಅಂದರೆ ಸಂಧ್ಯಾಕಾಲದಲ್ಲಿ ಆಯಿತು. ಸಂಧ್ಯಾಕಾಲ ಅಂದರೆ ಪ್ರದೋಷ ಕಾಲ, ರುದ್ರದೇವರು ತಿರುಗಾಡುವ ಕಾಲ. ಎತ್ತಿನ ಮೇಲೆ ಕೂತುಕೊಂಡು ಆಕೆಗೆ ಹೇಳ್ತಾರೆ, ವೃಷೇಣ ಅಟತಿ ಭೂತರಾಟ, ಭೂತರಾಜ ಯಾರು, ರುದ್ರದೇವರು ಎತ್ತಿನ ಮೇಲೆ ಕೂತುಕೊಂಡು ತಿರುಗಾಡುವ ಕಾಲ. ಈ ಕಾಲದಲ್ಲಿ ವೇದ ಪಾಠಗಳು ಮಾಡಬಾರದು. ಯಾವ ಪಾಠಗಳು ಮಾಡಬಾರದು? ನಂತರ ಗರ್ಭಾಧಾನಾದಿಗಳು ಇಲ್ಲ, ರುದ್ರದೇವರಿಗೆ ಅವಮಾನ ಮಾಡಿದಂತೆ ಅಂತ ಹೇಳಿದರೂ ಆಕೆ ಬೆಳ್ಳಿಲ್ಲ. ಸ್ವಲ್ಪ ನಮಗೆ ಸಂಶಯ ಬರುತ್ತಲ್ಲಿ, ಆಕೆ ಬಿಡದಿದ್ರೆ ಇವರು ಜಬರಿಸಿ ಕೂಡಿಸ್ಬೋದಲ್ಲೇ ಸುಮ್ಮನೆ ಇರುವಂತ. ಇವರೇ ಆಕೆ ಗರ್ಭಧಾನ ಮಾಡಿದರು ಕಶ್ಯಪರು. ಅವಾಗ ಹೇಳ್ತಾರೆ, ಇದನ್ನೇ ಅರಣ್ಯಕಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಜೀವಿ ತಂದೆಯ ಗರ್ಭದಿಂದ ತಾಯಿಯ ಗರ್ಭಕ್ಕೆ ಹೋಗೋದು ಅದು ಗರ್ಭಧಾನ ಅಂತಾರೆ. ಅದು ಯಾವ ಮುಹೂರ್ತದಲ್ಲಿ ಆಗುತ್ತೆ? ಸಾಮಾನ್ಯವಾಗಿ ಇಟ್ಟಿರ್ತಾರೆ ಮುಹೂರ್ತ, ಹೊಸದಾಗಿ ಮದುವೆ ಆದಾಗ ಮುಹೂರ್ತ ಇಟ್ಟು ಸಂಕಲ್ಪ ಮಾಡಿ ಕಳಿಸಿರ್ತಾರೆ. ಆದರೆ ಆ ಜೀವಿ ಒಳಕ್ಕೆ ಹೋಗೋದು ದೇವರ ಸಂಕಲ್ಪಾನುಸಾರ. ಯಾಕೆ ಅಂದರೆ ಅಲ್ಲಿ ಕೆಟ್ಟ ಜೀವಿ ಹುಟ್ಟಬೇಕಾದರೆ, ಕೆಟ್ಟವನಾದವ ಹುಟ್ಟಬೇಕಾದರೆ ಕಾಲವಲ್ಲದ ಕಾಲದಲ್ಲಿ ಗರ್ಭಪ್ರವೇಶ ಆಗುತ್ತೆ ಆ ಜೀವಿಗೆ. ಒಳ್ಳೆಯವನಾದವ, ಒಳ್ಳೆ ಸಾಧನೆ ಮಾಡುವವ ಹುಟ್ಟಬೇಕಾದರೆ ಭಗವಂತ ಈ ತಂದೆಗೆ ಪ್ರೇರಣೆ ಮಾಡಿ, ಇವರೇನು ಲೆಕ್ಕ ಇಟ್ಟುಕೊಂಡು ಜ್ಯೋತಿಷ್ಕರು ಏನು ಬೇಕಾಗಿಲ್ಲ, ಸರಿಯಾದ ಸಮಯಕ್ಕೆ ಗರ್ಭಪ್ರವೇಶ ಮಾಡುವಂತೆ ದೇವರು ವ್ಯವಸ್ಥೆ ಮಾಡುತ್ತಾನೆ. ಇದು ಅಲ್ಲಿಯ ರಹಸ್ಯ. ಎಷ್ಟು ಜನ ಇದ್ದಾರೆ, ಇವರೆಲ್ಲ ದೇವರು ನೋಡಬೇಕು ಅಂದರೆ ಅವನ ಬುದ್ಧಿ ಅಂಥದ್ದು ನೋಡಿ. ಅಂಥ ರೀತಿಯಲ್ಲಿ ಇಲ್ಲಿ ನೋಡುತ್ತಾರೆ ಕಶ್ಯಪರು, ದಿತಿದೇವಿ ದೈತ್ಯರಿಗೆ ತಾಯಿಯಾದರೂ ಮಹಾಸಾಧ್ವಿ, ದೇವರ ಏಕಾಂತ ಭಕ್ತಳಾಕೆ, ಆಕೆಗೆ ನಿತ್ಯ ನಮಸ್ಕಾರ ಮಾಡಬೇಕು. ಆಕೆಗೆ ಈ ಥರ ಬುದ್ಧಿ ಬರ್ತಾ ಇದೆ. ಕಾಲವಲ್ಲದ ಕಾಲದಲ್ಲಿ ಗರ್ಭಾಧಾನಕ್ಕೆ ಒತ್ತಾಯ ಮಾಡುತ್ತಾ ಇದ್ದಾಳೆ. ಅದು ಕಶ್ಯಪರು ನೋಡಿದರು, ಅದರ ಹಿನ್ನೆಲೆ ನೋಡುತ್ತಾರೆ. ಹುಟ್ಟಬೇಕಾದವರು ಭೀಕರವಾದವರು ಬರಬೇಕಾಗಿದೆ, ಜಯ ವಿಜಯ ಬರಬೇಕಾಗಿದೆ, ಲೋಕ ಕಂಟಕರು ಬರಬೇಕಾಗಿದೆ. ಅದು ದೇವರ ಸಂಕಲ್ಪ. ಆದ ಕಾರಣದಿಂದ ದೇವರ ಸಂಕಲ್ಪಾನುಸಾರವಾಗಿ ಗರ್ಭಾಧಾನ ಮಾಡಿದೆ. ಆಕೆಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನಿಮ್ಮ ಮಾತು ಕೇಳಿಲ್ಲ, ರುದ್ರದೇವರಿಗೂ ಅವಮಾನ ಮಾಡಿದೆ, ಆದ ಕಾರಣ ತಪ್ಪಾಯಿತು ಅಂದರೆ ಇಬ್ಬರು ಲೋಕಕಂಟಕರು ಬರ್ತಾರೆ. ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಒಬ್ಬ ಮೊಮ್ಮಗ ಬರ್ತಾನೆ, ವಿಶೇಷವಾದ ಪ್ರಹ್ಲಾದ. ಆ ರೀತಿಯಾಗಿ ಬಂದಿರತಕ್ಕಂಥ ಆ ಹಿರಣ್ಯಾಕ್ಷನನ್ನು ವರಾಹ ರೂಪಿ ಸಂಹಾರ ಮಾಡಿ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟ ಮೇಲೆ ಅಲ್ಲಿ ಸ್ವಯಂಭುವ ಮನುಗಳ ಸಂತಾನ ವೃದ್ಧಿಯಾಯಿತು. ಅವರಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಮೂವರು ಜನ ಹೆಣ್ಮಕ್ಕಳು. ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ, ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ, ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಮಕ್ಕಳು, ಬ್ರಹ್ಮದೇವರ ಆಜ್ಞಾನುಸಾರ ತಪಸ್ಸಿಗೆ ಕೂತಿದ್ದಾರೆ. ಭಗವಂತನ ವಿಚಿತ್ರವಾಗಿರತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ದೇವರ ದರ್ಶನ ಆಗ್ತಾ ಇದೆ, ಕೇಳುತ್ತಾ ಇದ್ದಾರೆ. ವರ ಕೇಳು ಅಂದಾಗ, ನಿನ್ನಂಥ ಮಗ ಬೇಕು ಹರಿಯೇ. ನನ್ನಂಥ ಮಗ ಬರಲಿಕ್ಕಾಗಲ್ಲ, ನಾನೇ ಬರಬೇಕಾಗುತ್ತೆ, ನಾನೇ ಬರ್ತೇನೆ ಅಂತ ಭಗವಂತ ಅನುಗ್ರಹ ಮಾಡಿದ. ನಂತರ ವಿಶೇಷವಾಗಿ ಸ್ವಯಂಭೂ ಮನುಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ತುಂಬ ಕಾಲ ಸೇವೆ ಮಾಡಿದಂಥ ಆಕೆಗೆ ಅನುಗ್ರಹ ಮಾಡಲಿಕ್ಕೆ ಬರಬೇಡು ಅಂತ ಕೇಳಿದರು ಋಷಿಗಳು. ಆಕೆ ಕೇಳಿದ್ಲು, ನನಗೆ ವಿಶೇಷವಾಗಿರತಕ್ಕಂಥ ಸಂಸಾರದ ಸಂತಾನಾದಿಗಳು ಬೇಕು ಅಂದಾಗ 100 ವರ್ಷ ಒಂದು ವಿಮಾನವನ್ನು ತಯಾರು ಮಾಡಿ ಆ ವಿಮಾನದಲ್ಲಿ ಕೂತು 100 ವರ್ಷ ತಿರುಗಾಡಿ ಬಂದು ಆಕೆಯ ಶರೀರವನ್ನು ಮನಸ್ಸಿನಿಂದ ಸ್ಪರ್ಶ ಮಾಡಿದ ಕೂಡಲೇ 9 ಜನ ಹೆಣ್ಣು ಮಕ್ಕಳು ಬಂದರು. ಅವರನ್ನು ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ನಂತರ ಆಕೆಗೆ ಮನಸ್ಸಿಗೆ ಬರ್ತಾ ಇದೆ, ಎಂಥ ಕೆಲಸ ಮಾಡಿಬಿಟ್ಟೆ, ಒಳ್ಳೆ ಜ್ಞಾನಿಯಾದ ನೀವು ಮನೆಯಲ್ಲಿರುವಾಗ ನಿಮ್ಮನ್ನು ಜ್ಞಾನ ಕೇಳೋದನ್ನು ಬಿಟ್ಟು ಕೇವಲ ಸಂಸಾರವನ್ನು ಕೇಳಿದೆ, ತಪ್ಪಾಯಿತು, ಜ್ಞಾನ ಬೇಕು ಅಂದಾಗ ಅವರು ಹೇಳುತ್ತಾರೆ, ನಿನಗಾಗಿ ಭಗವಂತ ಬರ್ತಾ ಇದ್ದಾನೆ. ಅವಾಗ ಆಕೆಯ ಗರ್ಭವನ್ನು ಭಗವಂತ ಪ್ರವೇಶ ಮಾಡಿದ, ಬ್ರಹ್ಮದೇವರ ಸ್ತೋತ್ರಕ್ಕೆ ಪಾತ್ರನಾದ, ಹೊರಗೆ ಪ್ರಾದರ್ಭೂತನಾಗಿ ನಿಲ್ಲತಾ ಇದ್ದಾನೆ ಸ್ವಾಮಿ. ಕಪಿಲನಾಮಕನಾಗಿ ಬರ್ತಾ ಇದ್ದಾನೆ, ತಂದೆಗೆ ಸನ್ಯಾಸ ತಗೊಳ್ಳಿಕ್ಕೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಕರ್ದಮ ಪ್ರಜಾಪತಿಗಳು ಸನ್ಯಾಸ ತಗೊಂಡು ವಿಚಿತ್ರ ಸಾಧನೆ ಮಾಡುತ್ತಾರೆ. ನಾವು ಅವೆಲ್ಲವನ್ನು ನೋಡಬೇಕು. ಇದು ಶಾರ್ಟ್ಕಟ್ಟಲ್ಲಿ ಕಥೆ ಮುಂದಕ್ಕೆ ಹೋಗೋದು ಅಂತಷ್ಟೇ. ಯದ್ಯಪಿ ಒಂದೊಂದು ನೋಡಿದರೆ ಪ್ರತಿಯೊಬ್ಬರೂ ಅದ್ಭುತವಾದ ತಪಸ್ಸುಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡದಿದ್ದರೆ ನಮ್ಮ ಸಾಧನೆ ಭಾಗವತ ಕೇಳಿದಂತಲ್ಲ. ಅವರು ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಸದಾ ಹೃದಯದಲ್ಲಿ ಬಿಂಬನಾಗಿದ್ದಾನೆ ಎಂಬ ಚಿಂತನೆಯನ್ನು ಮಾಡುತ್ತಾ ಭಗವಂತನ ಸನ್ನಿಧಾನ ಸೇರಿಕೊಂಡ್ರು. ಇತ್ತ ತಾಯಿ ಕಪಿಲನಾಮಕ ಭಗವಂತನ ಹತ್ರ ಬರ್ತಾ ಇದ್ದಾಳೆ, ಸಿದ್ಧ ಸರೋವರ. ಆ ಸರೋವರದ ಹತ್ರ ಸ್ವಾಮಿ ಕೂತಿರುವಾಗ ತಾಯಿ ಬಂದು ಕೇಳ್ತಾ ಇದ್ದಾಳೆ, ಅಯ್ಯ, ನಾನು ಈ ಸಂಸಾರದಲ್ಲಿ ಸುಖವನ್ನು ಪಡೆಯಲಿಕ್ಕೆ ಪ್ರಯತ್ನ, ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಮಾಡಿ ಮಾಡಿ ಸುಸ್ತಾಗಿದ್ದೇನೆ. ಯಾಕೆ ಅವುಗಳಿಂದ ಸುಖ ಬರ್ತಾ ಇಲ್ಲ, ಪ್ರತಿಯಾಗಿ ದುಃಖ ಬರ್ತಾ ಇದೆ. ಸುಖ ಬಂದಂತೆ ಇದೆ, ದುಃಖ ಜಾಸ್ತಿ ಆಗಿದೆ. ಆದ ಕಾರಣ ಆ ಸುಖವನ್ನಾದರೂ ಕೊಡೋದು ನೀನೇ, ಪದಾರ್ಥವಲ್ಲ. ತಪ್ಪಾದ ಕಲ್ಪನೆಯಿಂದ ನೀನೇ ಸುಖ ಕೊಡುವವನಾದಾಗ ಪದಾರ್ಥವೇ ಸುಖ ಕೊಡುತ್ತೆ ಅಂತ ಭ್ರಾಂತಿಯಿಂದ ಪ್ರಯತ್ನಪಟ್ಟೆ. ಹರಿಯೇ ಅನುಗ್ರಹ ಮಾಡು ಅಂದಾಗ ಭಗವಂತ ಆಕೆಗೆ ವಿಶೇಷವಾಗಿರತಕ್ಕಂಥ ಸಾಂಖ್ಯಯೋಗದ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಈ ಸಾಂಖ್ಯಯೋಗದಲ್ಲಿ ಭಗವಂತ ಅನೇಕ ವಿಷಯಗಳನ್ನು ಹೇಳ್ತಾ ಬರ್ತಾ ಇದ್ದಾನೆ. ಅಮ್ಮ, ನಿನಗೆ ಭಕ್ತಿ ಯೋಗವನ್ನು ಹೇಳುತ್ತೇನೆ. ಆ ಭಕ್ತಿ ಯಾರಿಗಿರುತ್ತೋ ಅವರಿಗೆ ಮಾತ್ರ ನಾನು ಅನುಗ್ರಹ ಮಾಡುತ್ತೇನೆ. ಭಕ್ತಿ ಇಲ್ಲದಿದ್ದರೆ ನಾನು ಅನುಗ್ರಹ ಮಾಡಲ್ಲ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್. ಭಗವಂತ ಭಕ್ತಿಯಿಂದಲೇ ಪ್ರೀತನಾಗ್ತಾನೆ, ಅದಕ್ಕೆ ನಿನಗೆ ಭಕ್ತಿಯನ್ನು ಹೇಳ್ತಾ ಇದ್ದೇನೆ. ಆ ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ಅವಾಗ ಹೇಳ್ತಾ ಇದ್ದಾರೆ, ಸಜ್ಜನರ ಸಂಪರ್ಕ ಆಗಬೇಕು. ಸಜ್ಜನರ ಸಂಪರ್ಕ ಆಗಿದರೆ ಅವಾಗ ವಿಶೇಷವಾಗಿ ಅವರ ಅನುಗ್ರಹದಿಂದ ಹೇಳ್ತಾನೆ ಕೃಷ್ಣ ಭಗವಂತ, ಚೇತಕ್ಕಲ್ವಷ್ಟೇ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ನಮ್ಮ ಮನಸ್ಸೇ ಮೋಕ್ಷಕ್ಕೂ ಕಾರಣ, ಬಂಧಕ್ಕೂ ಕಾರಣ. ಮನಸ್ಸೇ ಮನೆಯೇವ ಕಾರಣಂ ಬಂಧ ಮೋಕ್ಷಯೋ. ಅದು ಸಂಸಾರಕ್ಕೆ ಅಂಟಿಕೊಂಡ್ರೆ ಬಂಧಕ್ಕೆ ಕಾರಣ. ವಿಶೇಷವಾಗಿ ಸಜ್ಜನರಲ್ಲಿ ಭಗವಂತನಲ್ಲಿ ಅಂಟಿಕೊಂಡ್ರೆ ಮೋಕ್ಷಕ್ಕೆ ಕಾರಣ. ಅದಕ್ಕೆ ಹೇಳ್ತಾರೆ ಸಾಧುಗಳ ಸಂಘ ಮಾಡಮ್ಮ. ಹೌದಾ? ಸಾಧುಗಳ ಸಂಘ ಅಂದರೆ ಸಾಧುಗಳು ಹೇಗಿರ್ತಾರೆ ಹೇಳ್ತಾರೆ. ಮೊದಲು ಅವರ ಲಕ್ಷಣ ಏನು? ತುಂಬ ಗುಣಗಳಿರುತ್ತೆ ಸಾಧುಗಳಲ್ಲಿ. ಸಾಧುಗಳು ಅಂದರೆ ಮತ್ತೆ ಈ ಬಾಬಾಗಳಲ್ಲ, ಸಾಧುಗಳು ಅಂದರೆ ನಾವು ಅವರ ಏ ಸಾಧು ಬಂದ ಅಂತ ಹೇಳ್ತಾರಲ್ಲ, ಹಾಗಲ್ಲ. ಸಾಧು ಅಂದರೆ ತಿತಿಕ್ಷವ, ಅವರಲ್ಲಿ ತಡ್ಕೊಳ್ಳೋ ತಾಕತ್ತಿರುತ್ತೆ, ಸಹನ ಶಕ್ತಿ. ಅಂದರೆ ಯಾರು ತಮಗೆ ತೊಂದರೆ ಕೊಟ್ಟರು, ಯಾರು ಏನೇ ವಿಶೇಷವಾಗಿರತಕ್ಕಂಥ ಉಪದ್ರವ ಕೊಟ್ಟರು ತಡ್ಕೊಳ್ಳುವಂಥ ತಾಕತ್ತಿರುತ್ತೆ. ಅಷ್ಟೇ ಅಲ್ಲ, ತಮ್ಮ ಶರೀರಕ್ಕೆ ಬಂದ ನಾನಾ ರೋಗಗಳನ್ನು ತಡೆಯುವ ತಾಕತ್ತಿರುತ್ತೆ. ಮನಸ್ಸಿನ ನಾನಾ ರೀತಿಯಾದ ಹೊಡೆತ ಬಂದರೆ ಸಂಸಾರದಲ್ಲಿ ಅದನ್ನು ತಡೆಯುವ ತಾಕತ್ತಿರುತ್ತೆ. ಅದಕ್ಕೆ ತಿತಿಕ್ಷವ. ಇನ್ನು ಹೇಳ್ತಾರೆ ಕಾರುಣಿಕಾಹ, ತುಂಬ ಕರುಣಾವಂತರಾಗಿರ್ತಾರೆ. ನೆನಪಾಗೋದು ರಾಯರಲ್ಲಿ ನೆನಪಾಗತ್ತೆ ನಮಗೆ, ಎಲ್ಲ ಗುಣಗಳು ರಾಯರಲ್ಲಿ ಕಾಣುತ್ತೆ. ಹೇಳ್ತಾರೆ ತಿತಿಕ್ಷವ ಕಾರುಣಿಕಾಹ ಸುಹೃದ ಸರ್ವದೇಹಿನ, ಎಲ್ಲ ಜೀವರಾಶಿಗಳಿಗೆ ಇವರು ಸಹಾಯಕರಾಗಿರ್ತಾರೆ. ಅವರಿಂದ ಏನೂ ಅಪೇಕ್ಷೆ ಪಡಲ್ಲ, ಒಬ್ಬರಿಂದ ಏನೂ ಅಪೇಕ್ಷೆ ಪಡದೆ ಅವರ ಸೇವಾ ಸಹಾಯಗಳನ್ನು ಮಾಡುತ್ತಿರ್ತಾರೆ. ಇವರಿಗೆ ಶತ್ರುಗಳೇ ಇರಲ್ಲ, ಅಜಾತ ಶತ್ರವ. ಅಷ್ಟೇ ಅಲ್ಲ, ಶತ್ರುಗಳಿಲ್ಲಾದ್ದರಿಂದಲೇ ಶಾಂತ. ನಮಗೆ ಶತ್ರುಗಳು ಅಂತ ಪ್ರತ್ಯೇಕವಾಗಿ ಬಾಂಬ್ ಹಾಕೋರು ಯಾರು ಇಲ್ಲದಿದ್ರು ಇದ್ದೇ ಇರ್ತಾರೆ. ಅವರಂದ್ರೆ ಆಗಲ್ಲ, ಇವರಂದ್ರೆ ಆಗಲ್ಲ, ಅದು ಇದು ಒಳಗೊಳಗೆ ಕೂತಿರುತ್ತೆ. ಹೌದಾ? ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ. ಅವ್ರು ನೋಡಿದ ಕಾಲಕ್ಕೆ ಇವ್ರು ನೋಡಿದ್ರೆ ಇವರು ಮೈ ಎಲ್ಲ ಉರಿತಾ ಇರುತ್ತೆ, ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ ಇವರಿಗೆ. ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ, ಇವರೇ ಟ್ಯಾಬ್ಲೆಟ್ ತಗೊಂಡು ಹೋಗ್ತಿರ್ತಾರೆ ಅಲ್ವಾ? ಯಾಕೆ ಅಂದರೆ ಒಬ್ಬರಂದ್ರೆ ಒಬ್ಬರಿಗೆ ಆಗಲ್ಲ, ಎಲ್ಲ ಒಳಗೊಳಗೆ ಒಳಗೊಳಗೆ ಅಂತರ್ಯುದ್ಧ. ತಾಲಿಬಾನ್ ಥರ ಒಳಗೆ ಇರ್ತಾರೆ, ಮೇಲೆ ಮುದ್ರೆ ಹಾಕ್ಕೊಂಡಿರ್ಬೋದು, ಅದಕ್ಕೆ ಒಳಗೊಳಗೆ ಯುದ್ಧಗಳು. ನಾ ಮಠದ ವಿಷಯ ಹೇಳಿಲ್ಲ, ಮನುಷ್ಯರ ಬಗ್ಗೆ ಹೇಳಿರುತ್ತೆ, ಮಠಗಳ ಬಗ್ಗೆ ಹೇಳಿಲ್ಲ. ಅಲ್ಲಿ ಇರ್ಬೋದೇನೋ ಗೊತ್ತಿಲ್ಲ, ಮನುಷ್ಯರ ಮಧ್ಯೆ ಹೇಳ್ತಾ ಇದ್ದೇನೆ. ತುಂಬ ಇರುತ್ತೆ ಆ ಆಕ್ಟಿವಿಟಿ. ತಾಲಿಬಾನ್ ಅಂತ ಅವ್ರನ್ನ ಬೈತೀವಷ್ಟೇ, ನಮ್ಮಲ್ಲೇ ಇದ್ದಾರೆ ತಾಲಿಬಾನ್ ಸೌತಾನೆ, ತುಂಬ ಜನ ಇದ್ದಾರೆ. ಅಂದರೆ ತಾಲಿಬಾನ್ ಅಂದರೆ ಏನು? ನಾನಂದುಕೊಂಡದ್ದೇ ಸರಿ ಅಂತ ಯಾರ ತಲೆಯಲ್ಲಿ ಕೂತಿರುತ್ತೆ ಅವರಿರ್ತಾನೆ, ಅದಕ್ಕೆ ತಕ್ಕಂತೆ ಸಾಧನೆ ಮಾಡುವವರೇ ಅವರು. ಆ ರೀತಿಯಲ್ಲಿ ಅಂಥದ್ದು ಯಾರಿಗಿರಲ್ಲೋ ಅವರು ಶಾಂತರಾಗಿರ್ತಾರೆ, ಶಾಂತರಾಗಿರ್ತಾರೆ. ಚಿಕ್ಕ ದೃಷ್ಟಾಂತ ಕೊಟ್ಟರೆ, ಇಬ್ಬರು ಸೇರಿದರು ಒಂದು ಕಡೆ ಏಕಾದಶಿ ವಿಚಾರ, ಇವರಿಗೆ ಇವತ್ತು ಅವರಿಗೆ ಅವತ್ತಿತ್ತು ಅಲ್ಲ, ನಿರ್ಣಯ ಮಾಡಿದವರೆಲ್ಲ ಕೂತಿದ್ದಾರೆ, ಉಪವಾಸ ಮಾಡುವವರು ಒಂದು ಕಡೆ ಸೇರಿದ್ದಾರೆ ಇಬ್ಬರು ಅಲ್ಲ. ಯಾವ ಮಠ ಅಂತ ನಾ ಹೇಳಲ್ಲ, ಇಷ್ಟಕ್ಕೂ ಅವರ ಸ್ಥಿತಿ ಅಂತಹದ್ದು. ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಏನು ಅಂತ? ನಾವು ಮಾಡುವ ಏಕಾದಶಿಯೇ ಸರಿ ಅಂತ ಇಬ್ಬರು ಜಗಳ ಆಡ್ತಿದ್ದಾರೆ. ಮಧ್ಯದಲ್ಲಿ ಇನ್ನೊಬ್ಬ ಪ್ರಾಣಿ ಕೂತಿದ್ದಾನೆ, ಇವರಿಬ್ಬರು ಸೇರಿ ಆತನ ಸೆಳಿತಾ ಇದ್ದಾರೆ, ನೀವು ಹೇಳಿ ಯಾವ್ದು ಸರಿ ಅಂತ. ಆತ ಯಾವ್ದು ಹೇಳಬೇಕು, ಯಾವ್ದು ಸರಿ ಅಂತ ಹೇಳಬೇಕು? ಅದಕ್ಕೆ ಆತ ಕೊನೆಗೆ ಹೇಳಿದ, ನಿಮಗೆ ನಿಮ್ದೇ ಸರಿ, ಅವರಿಗೆ ಅವ್ರದ್ದೇ ಸರಿ, ನಿಮಗೆ ಅಂತ ಮತ್ತೆ ಕೇಳಿದರು. ಕೊನೆಗೆ ಹಿಡಿಬೇಕಲ್ಲ ವ್ಯಕ್ತಿಯನ್ನ, ಹಿಡಿದ್ರು. ಅವಾಗ ಹೇಳಿದರು, ನನ್ನ ತಲೆ ಕೆಡಿಸಿಕೊಳ್ಳಲ್ಲ, ನಮ್ಮ ಮಠದ ಪಂಚಾಂಗದಲ್ಲಿ ಏನು ಹಾಕಿರ್ತಾರೋ ಅದು ಮಾಡಿಕೊಂಡು ಹೋಗ್ತೇನೆ ಅಷ್ಟೇ, ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ವ್ಯಕ್ತಿ ಚೆನ್ನಾಗಿ ಉತ್ತರ ಕೊಟ್ಟ. ಯಾಕೆ? ಇವರ ನಿರ್ಣಯ ಮಾಡುವ ಗ್ರಂಥಗಳು ಇವರಿಗೆ ಕೂತಿವೆ, ಅವರ ನಿರ್ಣಯ ಮಾಡುವ ಗ್ರಂಥಗಳು ಅವ್ರಿಗೆ ಕೂತಿವೆ. ಸುಮ್ಮನೆ ಈ ತವಡು ಕೊಟ್ಟೋ ವ್ಯಾಪಾರ ಯಾಕೆ ಚರ್ಚೆಗಳು ಮಾಡಿ? ಯಾ ಒಟ್ಟಾರೆ ಇಷ್ಟಪ್ಪ, ಯಾವಾಗ ತೊಂದರೆ ಆಗುತ್ತೆ? ನಿಮ್ಮ ಪ್ರಕಾರ ದಶಮಿ ಮಾಡಿ, ಅವರಿಗೆ ಏಕಾದಶಿ. ನೀವು ಊರಿಗೆ ಹೋಗಿ ಅಲ್ಲಿ ಯಾವುದೋ ಮಠದಲ್ಲಿ ಇಳ್ಕೊಂಡ್ರೆ ಅವರಿಗೆ ಇವರ ಪ್ರಕಾರ ನಡೀತಾ ಇದ್ರೆ ನಿಮಗೆ ಏಕಾದಶಿ ಇಲ್ಲದೆ ದ್ವಾದಶಿ ಬಂದಿರುತ್ತಲ್ಲಿ, ಆದ್ದರಿಂದ ಅವತ್ತು ಊಟ ಮಾಡಬೇಕಾಗುತ್ತೆ. ಅಂಥ ಕಾಲಕ್ಕೆ ತೊಂದರೆ ಅಷ್ಟೇ ಹೊರತು, ಸಾಮಾನ್ಯವಾಗಿ ಯಾರ ಪಾಡಿಗೆ ಅವರು ಮಾಡೋದಾದರೆ ಕೃಷ್ಣಾಷ್ಟಮಿ ಹೌದು, ಏಕಾದಶಿ ಹೌದು, ಸಂತೋಷವಾಗಿ ಯಾರ ಪಾಡಿಗೆ ಅವರು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಜಗಳಾಟವೇ ಇಲ್ಲ, ಯಾರು ಹೇಳಿದಂತೆ ಅವ್ರು ಮಾಡಿ. ಇನ್ನೊಂದು ದೊಡ್ಡ ಜಗಳಾಟ ಯಾವುದು? ಸಹಸ್ರನಾಮ ಹೇಳಬಹುದಾ? ಯಾರು ಹೆಂಗಸರು ಅಲ್ಲ, ಸುಳಾದಿಗಳು ಬಿಟ್ಟರು, ಎಲ್ಲ ಬಿಟ್ಟರು, ಅದನ್ನು ತಂಟೆಗೆ ಹೋಗಲ್ಲ. ಸಹಸ್ರನಾಮ ಹಿಡ್ಕೊಂಡು ಒದ್ದಾಡೋದು ನಾವು ಹೇಳಬೇಕಾ ಬೇಡವಾ? ಅದು ನನ್ನ ಪ್ರಶ್ನೆ ಮಾಡಿದೆ ಸಭೆಯಲ್ಲೇ, ಕೇಳಿದ್ರು ಪ್ರವಚನ ಕೇಳೋ ಕಾಲಕ್ಕೆ. ಹೇಳಬೇಕಾ ಇಲ್ಲ ಆಚಾರ್ಯ, ಏನು ಹೇಳಬೇಕು? ನಿಮ್ಮ ನಿಮ್ಮ ಗುರುಗಳು ಮಠದ, ನಿಮ್ಮ ಗುರುಮಠದ ಪೀಠದಲ್ಲಿ ಕೂತಿರುವ ಗುರುಗಳು ಹೇಳು ಅಂದರೆ ಹೇಳಿ, ಬಿಡಿ ಅಂದರೆ ಬಿಡಿ, ಅದೇ ಉತ್ತಮ. ಅಲ್ಲ ಬಿಟ್ಟರೆ ಪಾಪ ಏನು? ಏನೂ ಇಲ್ಲ, ಬಿಟ್ಟರೆ ಅವರು ಹೇಳಿದ್ದಕ್ಕೆ ಬಿಟ್ಟರೆ ಹೇಳಿದಷ್ಟು ಪುಣ್ಯ, ಹೇಳು ಅಂದಾಗ ಹೇಳಿದರೆ ವಿಶೇಷವಾದ ಪುಣ್ಯ, ಹೇಳಿಕೊಳ್ಳೋದಕ್ಕೇನಂತೆ. ಆದ್ದರಿಂದ ನಿಮ್ಮ ನಿಮ್ಮ ಗುರುಗಳು ಹೇಳಿದಂತೆ ಮಾಡಿದರೆ ತಲೆನೋವೇ ಇರಲ್ಲ, ಪ್ರಶಾಂತವಾಗಿರ್ಬೋದು. ಅದಕ್ಕೆ ಅಂಥವ್ರು ಹೇಗಿರ್ತಾರೆ? ಶಾಂತ, ಏನು ದೇವರ ಕಡೆ ಮನಸ್ಸಿಟ್ಟಿರ್ತಾರೆ, ಇದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸಾಧುಗಳಾಗಿರ್ತಾರೆ, ಸಾಧು ಭೂಷಣ ಮೈ ಅನನ್ಯೇನ ಭಾವೇನ ಭಕ್ತಿಂ ಕೊರುವಂತೆಯೇ ದೃಢ. ನನ್ನಲ್ಲಿ ಇವನೇ ಜಗತ್ತಿಗೆ ನಿಯಾಮಕ ಅಂತ ಮನಸ್ಸನ್ನ ಇಟ್ಟು ನನ್ನಲ್ಲೇ ದೃಢಭಕ್ತಿ ಮಾಡುತ್ತಾರೆ, ನನಗಾಗಿ ಎಲ್ಲವನ್ನ, ಹೆಂಡತಿ ಮಕ್ಕಳು ಪ್ರಾಣ ಎಲ್ಲವನ್ನ ಸಮರ್ಪಣೆ ಮಾಡಿರುತ್ತಾರೆ, ಅಂಥವರ ಸಂಘ ಆಗಬೇಕಮ್ಮ ಅಂತ ಹೇಳಿ, ಅಮ್ಮ ವಿಶೇಷವಾಗಿ ನಿನಗೆ ತತ್ವಗಳ ಲಕ್ಷಣ ಹೇಳುತ್ತೇನೆ. ತತ್ವಗಳು ಹೇಗಿರುತ್ತೆ? ಆ ತತ್ವಗಳಿಂದ ನಿರ್ಮಾಣ ಆದದ್ದೇ ನಿಮ್ಮ ಶರೀರ. ಆ ತತ್ವಗಳ ವ್ಯಾಪಾರ, ಆ ತತ್ವಗಳಲ್ಲಿ ನನ್ನ ರೂಪಗಳ ಚಿಂತನೆ ಮಾಡಿದರೆ ಆ ತತ್ವಗಳ ಬಂಧನ ಪರಿಹಾರ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆ ತತ್ವಗಳಲ್ಲಿ ವಿಶೇಷವಾಗಿರತಕ್ಕಂಥ 24 ತತ್ವವ 25 ತತ್ವ ಅಂತ ಮತ್ತು ಸಂಶಯಗಳು ಹೇಳ್ತಾ ಇದ್ದಾರೆ. ಪಂಚಭಿಹಿ ಪಂಚಭಿಹಿ, 25 ತತ್ವಗಳು. ಆ 25 ತತ್ವದಿಂದ ವಿಶೇಷವಾಗಿ ಭಗವಂತನ 25 ರೂಪಗಳ ವ್ಯಾಪಾರವನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟು ನಂತರ ಹೇಳ್ತಾರೆ, ಅಮ್ಮ ಎಲ್ಲರೂ ಮರೆತಿರೋದು ಹೊಟ್ಟೆಯಲ್ಲಿ, ತಾಯಿ ಹೊಟ್ಟೆಯಲ್ಲಿ ತಾವು ಪಟ್ಟ ಕಷ್ಟ. ಎಲ್ಲರೂ ಮರೆತಿರ್ತಾರಾದರೆ ಸಂತೋಷವಾಗಿರ್ತಾರೆ, ಚೂರು ನೆನಪು ಮಾಡ್ತೇನೆಮ್ಮ. ಅಲ್ಲ ಆಚಾರ ತುಂಬ ಸಲ ಹೇಳಿದ್ದಾರೆ, ನಾವು ಭಾಗವತ ತುಂಬ ಸಲ ಕೇಳಿದ್ದೀವಿ, ಕಪಿಲಗೀತ ತುಂಬ ಸಲ ಕೇಳಿದ್ದೀವಿ, ಅದರಲ್ಲಿ ವೈರಾಗ್ಯಕ್ಕಾಗಿ ನಾವು ಹೊಟ್ಟೆಯಲ್ಲಿ ಪಟ್ಟ ಕಷ್ಟವೆಲ್ಲ ಕೇಳ್ತಾನೇ ಇದ್ದೀವಿ, ಅದ್ಯಾಕೋ ವೈರಾಗ್ಯವೇ ಬರ್ತಾ ಇಲ್ಲ. ಬಂತ? ಬಂದಿಲ್ಲ. ಇನ್ನು ಕೇಳೋದರ ಮೇಲೆ ವೈರಾಗ್ಯ ಬರ್ತಾ ಇದ್ದಷ್ಟೇ ಹೊರತು ಸಂಸಾರದ ಮೇಲೆ ವೈರಾಗ್ಯ ಬರ್ತಾ ಇಲ್ಲ. ಯಾಕೆ ಅಂದರೆ ಆವಾಗ ಹೇಳ್ತಾರೆ ಅರಣ್ಯಕಾಚಾರ್ಯರು, ನೀವು ಭಾಗವತ ಕೇಳಿದ ಕೂಡಲೇ ನಿಮಗೆ ವೈರಾಗ್ಯ ಹುಟ್ಟು ಬಿಡುತ್ತೆ ಅಂತ ಭ್ರಾಂತಿಯಿಂದ ವೇದವ್ಯಾಸರು ಹೇಳಿಲ್ಲ, ನಿಮಗೀಗ ಹುಟ್ಟಲ್ಲ, ಕೆಳತಾ ಬಂದರೆ ವೈರಾಗ್ಯ ಹುಟ್ಟಲಿಕ್ಕೆ ಅಡ್ಡಿಯಾದ ಪಾಪವೆಲ್ಲ ಶ್ರವಣದಿಂದ ಹೋದ ಮೇಲೆ ವೈರಾಗ್ಯ ತಾನಾಗಿ ಹುಟ್ಟುತ್ತಾ ಬರುತ್ತೆ ಈ ಕಥಾ ಕೇಳಿದಾಗ. ಹಾಗಾದರೆ ತಂದೆಯಿಂದ ತಾಯಿ ಹೊಟ್ಟೆಗೆ ಸೇರಿದ ಜೀವ ಏನು ಬೆಳೆಯುತ್ತಾನೆ? ಬೆಳೆದಾಗ ಅಲ್ಲಿ ನಾನಾ ಕ್ರಿಮಿಗಳು, ಕಣ್ಣಿಗೆ ಕಾಣದ ಸೂಕ್ಷ್ಮ ಕ್ರಿಮಿಗಳು ಎಲ್ಲ ಎಷ್ಟು ಲಕ್ಷಾಂತರ ಇರುತ್ತೆ, ಅದು ಇವನ ಶರೀರವನ್ನು ಸುತ್ತುಮುತ್ತಿ ಕಚ್ಚುತ್ತಾ ಇದ್ದರೆ ಕ್ಷಣಂ ಕ್ಷಣಂ ಮೂರ್ಛಾಂ ಆಪನ್ನ, ಕ್ಷಣ ಕ್ಷಣಕ್ಕೂ ಮೂರ್ಛೆ ಹೋಗ್ತಾ ಇರ್ತಾನೆ. ಕೈ ಕಾಲನ್ನು ಮಡಚಿ ವಿಶೇಷವಾಗಿ ಕರುಳಿಂದ ಕಟ್ಟಿ ಹಾಕಿರ್ತಾರೆ ಒಂದು ಚೀಲದಲ್ಲಿ, ಉಸಿರಾಟ ಚೂರು ಮಾತ್ರ ನಡೀತಾ ಇರುತ್ತೆ, ನಿರುಚ್ಛ್ವಾಸಂಬದ್ಧ ಅಂತ ಇಷ್ಟು ಹಾಕಿದಾಗ ಅಂದರೆ ಸರಿಯಾದ ದೃಷ್ಟಾಂತ ಕೊಡಬೇಕಲ್ಲಿ ಅರ್ಥ ಆಗಬೇಕು ಅಂದರೆ, ಕಟ್ಟಿರುವೆಗಳೆಲ್ಲ ಈ ಕೆಂಪು ಕಟ್ಟಿರುವೆ, ಅದು ಒಂದು ಕಚ್ಚಿದರೆ ಇಂಜೆಕ್ಷನ್ ಕೊಟ್ಟಂತ ಇರುತ್ತೆ, ತಡ್ಕೊಳ್ಳಿಕ್ಕಾಗಲ್ಲ. ಅಂಥ ಕಟ್ಟಿರುವೆ ದೊಡ್ಡ ಹುತ್ತೆ ಮೇಲಕ್ಕೆ ಬರುವಾಗ ಸ್ವಲ್ಪ ಕೂಡಿ ಅಂತ ನಮ್ಮನ್ನು ಕೂಡಿಸಿದರೆ ಹೇಗಿರಬೇಕು? ಆ ಎಫೆಕ್ಟ್ ಇರುತ್ತೆ ಹೊಟ್ಟೆಯಲ್ಲಿ ಆ ಜೀವಿಗಳು ಕಚ್ತಾ ಇದ್ರೆ. ನಂತರ ತಾಯಿ ಸುಮ್ಮನೆ ಇರ್ತಾಳಾ? ಆಕೆಗೇನೋ ಬಯಕೆ, ನಾನಾ ಉಪ್ಪು ಖಾರ ತಿಂತಾ ಇದ್ರೆ ಆ ಕೂಸಿಗೆ ಮೈಯೆಲ್ಲ ಹತ್ತಿ ಉರಿತಾ ಇರುತ್ತಂತೆ. ಪಾಪ ಈಕೆ ಏನೋ ಇವರು ಪಕ್ಕದವ್ರು ಕೊಡ್ತಿರ್ತಾರೆ, ಕೇಳಿದ್ದೇ ಕೊಟ್ಟಿರ್ತಾರೆ, ಆಕೆ ತಿಂತಾನೆ ಇರ್ತಾಳೆ. ಆ ಜೀವಿಯ ಗೋಳು ಕೇಳೋ ನಾಥರೇ ಇರಲ್ಲ. ಅಲ್ಲ, ಎಲ್ಲರಿಗೂ ಹಾಗ ಅಂದ್ರೆ ಇಲ್ಲ. ಜೀವಿ ಪುಣ್ಯವಂತನಾದರೆ ಅವನಿಗೆ ತೊಂದರೆ ಆಗದೇ ಇರುವ ಪದಾರ್ಥಗಳಲ್ಲೇ ತಾಯಿಗೆ ಆಸೆ ಬರುತ್ತಂತೆ. ರಾಯರು ಹೊಟ್ಟೆಯಲ್ಲಿರುವಾಗ ಅವರ ತಾಯಿ ಏನು ತಗೊಳ್ತಾ ಇದ್ಲು ಅನ್ನೋದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ. ಸರಿ, ನಂತರ ಆ ಜೀವಿ ಅಲ್ಲಿದ್ದರೆ ಏನು ಪವಮಾನ ಹೋಮನೋ ಏನೋ ಇಟ್ಟಿಗೆ ಇಟ್ಟು ಮಾಡಿದ ಮೇಲೆ ಊಟಕ್ಕುಳ್ಳಿಕ್ಕೆ ಜಾಗ ಇಲ್ಲದೆ ಆ ಕುಂಡ ತೆಗೆದು ಅಲ್ಲೇ ಸ್ವಲ್ಪ ಒದ್ದೆ ಬಟ್ಟೆಯಿಂದ ಒರೆಸಿ ಅಲ್ಲೇ ಯಾರಿಗಾದರೂ ಊಟಕ್ಕೆ ಹಾಕಿದರೆ ಎಷ್ಟು ಆನಂದಕರವಾಗಿರುತ್ತೋ ಅಲ್ವಾ? ಕಳಗೆ ಉರಿತಾ ಇರುತ್ತೆ, ಕುಳ್ಳಿಕ್ಕಾಗಲ್ಲ, ಬಿಸಿ. ಹಾಗೆ ನಮ್ಮ ಶರೀರದೊಳಗೆ ನಿಮಗೆ ಕಾರಲ್ಲಿ ಪ್ರಯಾಣ ಮಾಡುವಾಗ ಇಬ್ಬರಿದ್ದರೆ ಅಡ್ಡಿ ಇಲ್ಲ, ಮೂರು ಜನ ಕೊಡೋ ಕಡೆಗೆ ನಾಲ್ಕು ಜನ ಕೂತು ನಮ್ಮ ಮಾಧ್ವರ್ಯ ಪ್ರಯಾಣ ಮಾಡಬೇಕು. ಅದರಲ್ಲಿ ಶೆಲ್ಲ ಹಾಕ್ಕೊಳ್ಳದೆ ಬರೇ ಮೈಲಿ ಒಬ್ಬರ ಮೈ ಒಬ್ಬರಿಗೆ ಅಂಟತಾ ಇದ್ದರೆ, ಅದು ಬಿಸಿಲು ಕಾಲ ಆಗಿದ್ದರೆ ಆ ಮೈ ಟೆಂಪರೇಚರಿಗೆ ಇರಿಟೇಷನ್ ಬರ್ತಾ ಇರುತ್ತೆ, ಯಪ್ಪ ಅಂತ. ಮತ್ತೆ ಆ ಕೂಸು ಒಳ ಕೂತಿರುತ್ತಲ್ಲ 98.4 ಏನು ಕುಂಪಟಿ ಮೇಲೆ ಕೂತಂತ ಇರುತ್ತೆ, ಕುದಿತಾ ಇರುತ್ತೆ, ಎಲ್ಲ ಹೇಳ್ತಾ ಬರ್ತಾರೆ ಅಲ್ಲಿ ಜೀವ, ಯಪ್ಪ ನನ್ನ ಹೊರಕ್ಕೆ ಹಾಕಿದ್ರೆ ಸಾಕು ಅಂತ ದಿನಗಣನೆ ಕೌಂಟ್ ಡೌನ್ ಶುರು ಮಾಡಿರ್ತಾನೆ. ಇಷ್ಟು ಆದ ಮೇಲೆ ಬರಲಿಕ್ಕೆ ಚಿಕ್ಕದಾದ ಹಾದಿ, ಹೌದಾ, ತಾಯಿಯ ಮೂತ್ರ ಮಾರ್ಗ ಅಲ್ಲಿ ಹಾಕಿ ತಳ್ಳುತ್ತಾರೆ. ಹೇಗಿರುತ್ತೆ ಅಂತ ಕೊಡ್ತಾರೆ, ಎರಡು ಚಕ್ರ ತಿರುಗ್ತಾ ಇದ್ರೆ ಇಕ್ಷು ಯಂತ್ರ, ಕಬ್ಬಿನ ಯಂತ್ರದಲ್ಲಿ ಕಬ್ಬು ಹೋದರೆ ಹೇಗೆ ಅದು ನಜ್ಜುಗುಜ್ಜಾಗುತ್ತೋ ಹಾಗೆ ಮೈ ಎಲ್ಲ ಒದ್ದಾಡಿದ್ರೆ ಹೊರಗೆ ಬಿಸಾಡ್ತಾರೆ. ಆವಾಗ ಚೂರು ಹೊರಗಿನ ಗಾಳಿಯಿಂದ ಅಪ್ಪ ಅಂತ ಅವನಿಗೆ ಸ್ವಲ್ಪ ವಿಶ್ರಾಂತಿ ಬರುತ್ತೆ. ಇನ್ನ ಹತ್ತಿರಲ್ಲ, ಡಾಕ್ಟರ್ ಬಂದು ಚೀಟಿ ಅಳಿಸ್ತಾನೆ. ಯಾಕೆ? ತಂದೆ ತಾಯಿ ಕಂಪ್ಲೇಂಟ್ ಕೊಡ್ತಾರೆ ಈ ಮಗು ಇನ್ನೂ ಹತ್ತಿಲ್ಲ ಅಂತ. ಅವನು ಬಂದು ಹೊಡೆದು ಅಳಿಸಿ ಎಲ್ಲ ಮಾಡಿ ಹೋಗ್ತಾನೆ. ಅವಾಗ ಶುರುವಾದ ಅಳು ಸಾಯೋಪರಿ ಅಂತ ಇದ್ದೇ ಇರುತ್ತೆ. ಮಧ್ಯೆ ಮಧ್ಯೆ ಆಗಾಗ ನಗ್ತಾ ಇರುತ್ತಾನೆ ಇವ, ಎಲ್ಲದಕ್ಕೂ ಅಳತಾ ಇರ್ತಾನೆ. ಹುಟ್ಟಿದಾಗಲಿಂದ ಹುಟ್ಟೋ ಕಾಲಕ್ಕೇನೆ ಕಾನ್ವೆಂಟಲ್ಲಿ ರಿಸರ್ವೇಷನ್ ಆಗಿರುತ್ತೆ, ಹೌದಾ? ಈಗಿನ ಕೂತು ಆ ಕಾನ್ವೆಂಟಿಗೆ ಸೇರ್ಕೋಬೇಕು, ಕತ್ತೆ ಥರ ಪುಸ್ತಕಗಳು ಕೊಡ್ತಾರೆ, ಹೊತ್ಕೊಂಡ್ಬರಬೇಕು, ಅದೆಲ್ಲ ಓದಬೇಕು. ಕಾಂಪಿಟೀಷನ್ಗಾಗಿ ಏನು ಬೆಳಿಗ್ಗೆ ಟ್ಯೂಷನ್, ಅಲ್ಲಿಂದಲ್ಲೇ ಮನೆಗೆ ಬಂದು ಚೂರು ಬಾಯಲ್ಲಿ ಯಾರು ತಿನ್ಲಿಕ್ಕೂ ಲೇಟ್ ಆಗುತ್ತೆ ಅಂತ ತಂದೆ ತಾಯಿಯೇ ಬಾಯಲ್ಲಿ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಅವರನ್ನು ಸ್ಕೂಲಿಗೆ ಕಳಿಸಿದ್ರೆ ಆ ಸ್ಕೂಲಿಂದ ಅವರು ಮತ್ತು ಟ್ಯೂಷನ್ಗೆ ಹೋಗ್ಬೇಕು, ಹೋಗ್ತಾನೆ ಸಾಮಾನ್ಯಲ್ಲಿ ಟ್ಯೂಷನ್ಗೆ ಹೋಗ್ತಾರೆ. ಹೋದ ಮೇಲೆ ಮತ್ತು ತಂದೆ ತಾಯಿಗಳಿಗೆ ಆ ಹುಡುಗರ ಪ್ರಾರಂಭ ಕರ್ಮಾನುಸಾರವಾಗಿ ಅವರಿಗೆ ವಿಚಿತ್ರ ಅಪೇಕ್ಷೆ ಬಂದಿರುತ್ತೆ, ಇವನಿಗೆ ಭರತನಾಟ್ಯ ಹೇಳ್ಕೊಡ್ಬೇಕು, ಸಂಗೀತ ಹೇಳ್ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದಲ್ಲೇ ಆ ಟ್ಯೂಷನಿಂದ ಮತ್ತ ಇನ್ನೊಂದು ಟ್ಯೂಷನಿಗೆ ಅದಕ್ಕೆ ಕಳಿಸಿ ಅವರು ರಾತ್ರಿ ಪ್ರತ್ಯಕ್ಷ ಆಗಿಬಿಟ್ಟೊತ್ತಿಗೆ ಒಂಬತ್ತಾಗಿರುತ್ತೆ, ಹೌದಾ? 8-9 ಆದಾಗ ಅವರ ಮುಂದೆ ಯಮಭಟ್ರಂತೆ ನಿಂತಿರ್ತಾರೆ ತಂದೆ ತಾಯಿ, ಯಾಕೆ? ಹೋಮ್ವರ್ಕ್ ಮಾಡಬೇಕು ಅಂತ. ಆ ಹೋಮ್ವರ್ಕ್ ಮಾಡಿದ ಮೇಲೆ ಇಷ್ಟು ಆದ ಮೇಲೆ ರಾತ್ರಿ ಎಲ್ಲ ತಿಂದು ಮಲಗೋದ್ರೊಳಗೆ ಬೆಳಿಗ್ಗೆ ಬೇಗ ಹಬ್ಬಿಸಿ ಓಡಿಸ್ತಾರೆ. ಅದೇನು ಇಷ್ಟು ಮಾಡಿ ಕಾಂಪಿಟೀಷನ್ ಅಲ್ಲಿ ಅವನ ರ್ಯಾಂಕ್ ಬರೆದಂಗಿದ್ರೆ ಅಲ್ಲಿ ಅವರು ಹೊಡಿತಾರೆ ಇವರು ಹೊಡಿತಾರೆ. ಆ ರ್ಯಾಂಕ್ ತಂದುಕೊಂಡು ಯಪ್ಪ ಒಳ್ಳೆ ಚೆನ್ನಾಗಿ ಓದು ಕಂಪ್ಲೀಟ್ ಆಯಿತು ಅಂತ ಆಗೋಷ್ಟರೊಳಗೆ ಉದ್ಯೋಗ ಬರಲಿಲ್ಲ ಅಂಬ ದುಃಖ ಶುರು, ಹೌದಾ? ಆ ಓದು ಸರಿಯಾಗಿ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಹಾಗೆ ಹೀಗೆ. ಅದಕ್ಕೆ ರಾಯರ ಸೇವ ಹೋಯ್ತಪ್ಪ, ರಾಯರಂದ್ರು ಸೋ ಹೋಗಿ ಬಾ, ಆಯ್ತು ಒಳ್ಳೆ ಜಾದು ಏನು ಓದು ಬಂತು, ಉದ್ಯೋಗ ಬರಲಿಲ್ಲ, ಸರಿಯಾದ ಉದ್ಯೋಗ ಬರ್ತಾ ಇಲ್ಲ, ನಾವಂದುಕೊಂಡ ಕಂಪನಿಯಲ್ಲಿ ಬರ್ತಾ ಇಲ್ಲ ಅಂತ. ಅದಕ್ಕೆ ಸೇವ ಆದ ಮೇಲೆ ಅಲ್ಲಿ ಸಿಕ್ತು, ಆ ಏನೋ ಉದ್ಯೋಗ ಸಿಕ್ಕಿದ ಮೇಲೆ ನನಗೆ ಸರಿಯಾದ ಸಂಬಳ ಕೊಡ್ತಾ ಇಲ್ಲ, ಪಕ್ಕದವರ ಕಾಟ ಜಾಸ್ತಿ ಆಗಿದೆ, ಮೇಲಿನವರ ಕಾಟ ಜಾಸ್ತಿ ಆಗಿದೆ, ಸೆಟ್ಲ್ ಆಗಿಲ್ಲ ಅಂತ. ಅದಕ್ಕೆ ಸೇವ ಇಷ್ಟು ಆದ ಮೇಲೆ ತಂದೆ ತಾಯಿ ಇನ್ನೊಂದು ಸೇವ ಏನದು ಅಂದರೆ ಇವನಿಗೆ ಮದುವೆ ಆಗಲಿಲ್ಲ ಅಂತ. ಹೌದಲ್ವಾ, ಅವಾಗ ಹೆಣ್ಣನ್ಕೋಸ್ಕರ ಮದುವೆ ಅದು ಹೋಮ ಮಾಡಿಸ್ತಾ ಇದ್ರು, ಇವಾಗ ಗಂಡಿನಕೋಸ್ಕರ ಹೋಮ ಮಾಡಿಸ್ತಾ ಇದ್ದಾರೆ, ಇವನಿಗೆ ಮದುವೆ ಆಗ್ತಾ ಇಲ್ಲ ಅಂತ. ಹೌದ್ ತಾನೆ, ಹೌದಾ, ಸರಿ. ಇಷ್ಟು ಆದ ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ರೆ ಮಕ್ಕಳಾಗಿಲ್ಲ ಅಂತ ಸೇವಾ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಆ ಮಕ್ಕಳಾದ ಮೇಲೆ ಆ ಮಕ್ಕಳಿಗೆ ಬುದ್ಧಿ ಸರಿ ಇಲ್ಲ ಅಂತ ಸೇವಾ ಮಾಡ್ತಾರೆ, ಅವರಿಗೆ ಸೀಟು ಸಿಕ್ಕಿಲ್ಲ. ಯಪ್ಪ ಇದು ಅನಂತ ಆಗ್ತಾ ನೋಡಿ, ಮಕ್ಕಳ ಕುರಿತು ಎಲ್ಲ ಆದ ಮೇಲೆ ಮೊಮ್ಮಕ್ಕಳು ಬಂದಿರ್ತಾರೆ. ಈ ಜೀವಿ ಇನ್ನಾದ್ರೂ ಸಾಧನೆ ಮಾಡ್ಬೇಕಂದಿರುತ್ತ ಇಲ್ಲ, ಅಯ್ಯೋ ನನ್ನ ಮೊಮ್ಮಗ ಹೀಗಾಗಿ ಬಿಟ್ಟ, ಇಲ್ಲಿ ಕೂತಿರ್ತಾರೆ ಮತ್ತು ಪ್ರವಚನಕ್ಕೂ ಬಂದಿರ್ತಾರೆ, ತಲೆ ಮಾತ್ರ ಮೊಮ್ಮಗನ ಮೇಲೆ ಕೂತಿರುತ್ತೆ. ಹೌದ್ ತಾನೆ, ಈ ತರ ತಲೆ ತುಂಬ ದೆವ್ವವೇ, ಸಂಸಾರದ ದೆವ್ವ ಸೇರಿಕೊಂಡಿರುವಾಗ ನೀನು ಉದ್ಧಾರ ಹೇಗಾಗ್ತೀಯಾ ಅಂತ ಕೇಳ್ತಾರೆ. ಕೊನೆಗೆ ಅಮ್ಮ ದೇವರ ಚಿಂತನೆ ಮಾಡು. ಹೇಗೆ ಚಿಂತನೆ ಮಾಡಬೇಕಪ್ಪ, ಹೃದಯದಲ್ಲೇ ಇದ್ದಾನೆ ನಗು ಮುಖದ ದೊರೆ, ಪ್ರಸನ್ನ ವದನಾಂ ಭೋಜಂ, ಯಾವಾಗೂ ಪ್ರಸನ್ನವಾದ ಮುಖ ಅಂತೆ. ಅದ್ಯಾಕೆ ನಮ್ಮ ಮುಖ ಸಿಡುಕಿರುತ್ತೆ ಅಂದರೆ, ನಮ್ಗೆ ಯಾವಾಗೂ ಸಿಟ್ಟು ದುಃಖ ಎಲ್ಲ ಇರುತ್ತೆ, ಅವನಿಗೆ ದುಃಖವೇ ಇಲ್ಲ, ಮತ್ತೆ ನಗದೆ ಏನು ಮಾಡ್ತಾನೆ, ಸಂತೋಷ ನಗ್ತಾ ಇರ್ತಾನೆ, ಅವನಿಗೆ ಯಾವಾಗೂ ಸಂತೋಷ, ಮೈ ತುಂಬ ಸಂತೋಷ, ಅವನಿಗೆ ದುಃಖವೇ ಇಲ್ಲ, ಸಿಟ್ಟು ಬರಲ್ಲ, ಸ್ಟ್ರೈನ್ ಆಗಲ್ಲ, ಏನೂ ಇಲ್ಲ, ಅದಕ್ಕೆ ನಗ್ತಾ ಇದ್ದಾನೆ. ಅದಕ್ಕಂದ್ರು ಅವನು ನಗತಾ ಇದ್ದಾನೆ ಎಂಬುದು ಚಿಂತನೆ ಮಾಡಿದರೆ ನಾವು ನಗಲಿಕ್ಕೆ ಶುರು ಮಾಡುತ್ತೇವೆ, ನಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ಪ್ರಸನ್ನ ವದನಾಂ ಭೋಜಂ ಹೇಳ್ತಾರೆ, ಒಳ್ಳೆ ವಿಶೇಷವಾಗಿ ಪದ್ಮಗರ್ಭಾರುಣ್ಯ ಕ್ಷಣಂ, ಕಮಲದ ದಳದ ಕೊನೆಯಲ್ಲಿ ಕೆಂಪಿರುವಂತೆ, ಅವನ ಕಣ್ಣಿನ ತುದಿಯಲ್ಲಿ ಕೆಂಪು ಕಮಲ ದಳದಂತೆ ಇದೆ, ದೊಡ್ಡ ದೊಡ್ಡ ಕಣ್ಣಂತೆ ಸ್ವಾಮಿದು. ಹೇಳ್ತಾರೆ ಈ ಕಣ್ಣಿನ ತುದಿ ಮೂಗಿನ ಹತ್ರ ಇದ್ರೆ ಇನ್ನೊಂದು ತುದಿ ಎಲ್ಲಿದೆ ಅಂತ ನೋಡಿದ್ರು, ಕಿವಿ ಹತ್ರ ಇದೆಯಂತೆ, ಅಷ್ಟು ದೊಡ್ಡ ಕಣ್ಣು ಕೃಷ್ಣನದ್ದು. ಆ ಭಗವಂತನ ರೂಪದ ವರ್ಣನ ಮಾಡ್ತಾ ಬರ್ತಾ ಇದ್ದಾರೆ. ಆ ಭಗವಂತನ ಪಾದವನ್ನ ಚಿಂತನೆ ಮಾಡಮ್ಮ, ಸಂಚಿಂತಯೇತ್ ಭಗವತ ಚರಣಾರವಿಂದಂ. ಎಂಥ ಭಗವಂತ ಚರಣಾರವಿಂದ ಅಂದರೆ ಅವನ ಪಾದದ ಉಗುರಿನ ಕಾಂತಿಯಿಂದ ಚಿಂತನೆ ಮಾಡಿದವರ ಮನಸ್ಸಿನ ಕತ್ತಲೆಲ್ಲ ಹೋಗಿಬಿಡುತ್ತೆ, ಅಜ್ಞಾನದ ಕತ್ತಲೆಲ್ಲ ಹೋಗಿಬಿಡುತ್ತೆ, ಭಕ್ತರ ಪಾಪದ ಬೆಟ್ಟಕ್ಕೆ ವಜ್ರವಾಗಿದೆ ದೇವರ ಪಾದಾರವಿಂದ. ಹಾಗೆ ಅವನ ಹಾಸದ ಪರ್ಯಂತ ಅಂದರೆ ನಗುವಿನ ಪರ್ಯಂತ ಎಲ್ಲ ಹೇಳತ ಅವನನ್ನು ಚಿಂತನೆ ಮಾಡಮ್ಮ ಸಿಗ್ತಾನೆ ಅಂತ ಹೇಳಿದಾಗ ಆಕೆ ಭಗವಂತನ ಅನುಗ್ರಹದಿಂದ ಅಲ್ಲೇ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದ್ಲು. ಅದೇ ಸಿದ್ಧ ಸರೋವರ, ಅದನ್ನೇ ವಿಶೇಷವಾಗಿ ಮಾತೃಗಯ ಅಂತ ಹೇಳುತ್ತಾರೆ. ಅಲ್ಲಿ ಕೇವಲ ತಾಯಿಯಂದರಿಗೆ ಮಾತ್ರ ಅಲ್ಲ, ಸಮಸ್ತ ಪಿತೃಗಳಿಗೂ ಅಲ್ಲಿ ಶ್ರಾದ್ಧ ಮಾಡಬೇಕು, ತಾಯಿಯಂದರಿಗೆ ವಿಶೇಷವಾಗಿ ಮಾಡಬೇಕು ಅಂತ ಹೇಳುತ್ತಾರೆ. ನಂತರ ಸ್ವಾಮಿ ಉತ್ತರ ದಿಕ್ಕಿಗೆ ಹೊರಟ, ಅಲ್ಲೇ ಉತ್ತರ ದಿಕ್ಕಿನಲ್ಲಿ ಗುಹಾ ಪ್ರವೇಶ ಮಾಡಿದ ಅಂತ ತಿಳಿಸಿಕೊಡುತ್ತಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಹಸ್ತ. ಗಣಪತಿ, ಮಹಾಗಣಪತಿ ಎಲ್ಲರ ಮನೆಗೆ ಹೋಗಿ ಬರುವಾಗ ಏನು ಭಾದ್ರಪದ ಶುದ್ಧ ಚತುರ್ಥಿ ದಿನ ಎಲ್ಲರ ಮನೆಗೆ ಹೋದ್ರಂತೆ. ಹೋಗುವಾಗ ಎಲ್ಲರ ಮನೆಯಲ್ಲಿ ಪ್ರಸಾದಗಳು ಕೊಟ್ಟರು, ಚೆನ್ನಾಗಿ ನೈವೇದ್ಯ ಕೊಟ್ಟರು. ತಿಂದು ಬರುವಾಗ ಹೊಟ್ಟೆ ದೊಡ್ಡದಾಯಿತು, ಅದಕ್ಕೆ ಹಾವು ಕಟ್ಟಿದ್ರಂತೆ. ಯಾಕೆ ಅಂದರೆ ಬಿದ್ದರು ಬರುವಾಗ ಇಲಿ ಅಲ್ವಾ, ಬಿದ್ದರು ಅವಸರದಲ್ಲಿ ಬರ್ತಾ ಇದ್ರು, ಬಿದ್ದರು ಬಿದ್ದದ್ದಕ್ಕೆ ಹೊಟ್ಟೆ ಒಡೆಯಿತು, ಒಡೆದದ್ದಕ್ಕೆ ಆ ಒಡೆದ ಹೊಟ್ಟೆಯನ್ನು ಸರಿ ಮಾಡಲಿಕ್ಕೆ ಹಾವು ಕಟ್ಟಿದ್ರು. ನೋಡಿ ಚಂದ್ರನಕ್ಕೆದ್ದು ಶಾಪ ಕೊಟ್ಟರು. ಇದು ಚಾಲ್ತಿಯಲ್ಲಿರುವ ಕಥೆ, ಹಾಗಲ್ಲ. ಏನದು ಒಟ್ಟಾರೆ ಅಲ್ಲಿ ಏನದು ಅಂತ ಹೇಳಿದರೆ, ಅವರು ಎಲ್ಲರ ಮನೆಗೆ ಬಂದದ್ದು ಸತ್ಯ. ನಿಜವಾಗಿ ಅವರು ಎಲ್ಲರ ಹತ್ತಿರ ನಿಮ್ಮ ಮನೆಯಲ್ಲಿ ಲಾಡು ಇಡ್ತೀರಾ, ಕಡುಬು ಇಡ್ತೀರಾ, ಎಲ್ಲ ಇಡ್ತೀರಾ, ನೈವೇದ್ಯಕ್ಕಿಟ್ಟದ್ದು ಏನಾದರೂ ಕಡಿಮೆ ಆಗುತ್ತಾ? ಅಲ್ಲೇ ಕೂತಿರುತ್ತೆ. ಅವರು ತಗೊಳ್ಳೋದೇನು, ತಮ್ಮ ತತ್ವ, ತಮ್ಮ ರಸ ತಗೊಳ್ತಾರೆ. ಅದು ಎಷ್ಟು ಕೊಡ ಕುಡಿದ್ರು ಸಣ್ಣಕ್ಕೆ ಇರ್ತಾರೆ, ದಪ್ಪಕ್ಕಾಗಲ್ಲ. ಮತ್ತೆ ಅವರ ಹೊಟ್ಟೆ ದಪ್ಪಕ್ಕಿದೆ ಎಂದರ್ಥ ಇಲ್ಲ. ಅವರು ಆಕಾಶಾಭಿಮಾನಿಗಳು, ಆಕಾಶ ದೊಡ್ಡದು, ಅದಕ್ಕಾಗಿ ವಿಶೇಷ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಹಾವು ಹಗ್ಗದಂತೆ ಕಟ್ಟಿದ್ದಾರೆ. ಅದು ಯಾವುದಕ್ಕೆ ಸಿಂಬಲ್ ಅಂತ ಹೇಳಿದ್ರೆ, ನಾವು ಕುಂಡಲಿನಿ ವಿಶೇಷವಾದಂಥ ಸರ್ಪರೂಪಿ ಸಂಕರ್ಷಣ ನಾಭಿಯಿಂದ, ಅಂದರೆ ನಾಭಿಯ ಕೆಳಗಿನಿಂದ ಹೊರಟು ಬಂದು ನಾಭಿಗೆ ಬಂದರೆ ಆ ಕುಂಡಲಿನಿ, ಆ ಭಗವದ್ ರೂಪದ ಉಪಾಸನೆ ಮಾಡುವವರೇ ಗಣಪತಿ. ಅದಕ್ಕೆ ನಿಮ್ಮ ಹೊಟ್ಟೆ ಪರ್ಯಂತ ಆ ಭಗವದ್ ರೂಪ ಬಂದಾಗ ನಾನಿರ್ತೇನೆ ಇಲ್ಲಿ ಉಪಾಸನೆಗೆ ಅಂತ ಹಾವನ್ನ ಕಟ್ಟಿದ್ದಷ್ಟೇ ಹೊರತು ಅವರ ಹೊಟ್ಟೆ ಒಡೀತು ಅಂತಲ್ಲ. ಮತ್ತೆ ಶಾಪದ ವಿಷಯ ಬಂತಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಅವರು ಬರುವಾಗ ತಾಯಿಯ ಕರೆ ಬಂತು, ಮಗು ಬಾರೋ. ಅಲ್ಲ, ಇವರು ನಮ್ಮಂಥವರಿಗೆ, ಅವರು ಒಂದು ರೂಪನ, ಅನಂತ ರೂಪಗಳಿವೆ, ಯಾರಿಗೆ? ಗಣೇಶನಿಗೆ. ಅಂಥ ಕಾಲಕ್ಕೆ ಇಲ್ಲ. ಅವರು ಹೇಳಿದರಂತೆ, ಒಂದು ರೂಪದಿಂದ ವಿಶೇಷ ಕಾರ್ಯ ಮಾಡಲಿಕ್ಕೆ ಹೋದವರು ಕರೆದಾಗ ಶೀಘ್ರವಾಗಿ ಹೋಗ್ತಾ ಇದ್ದಾರೆ. ಹೋಗುವಾಗ ವಾಹನದ ಎಡವಟ್ಟು, ಅದಕ್ಕಾಗಿ ದೈತ್ಯರು ನೋಡ್ತಾ ಇದ್ದಾರೆ. ಏನಾದರೂ ಸರಿ, ನಮಗೊಳ್ಳೆ ಸಾಧನೆ ಆಗಬೇಕು ಅಂತ, ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧನೆ ಆಗಬೇಕು, ಅವ್ರು ನೋಡ್ತಾ ಇದ್ದಾರೆ. ಅದಕ್ಕೆ ದೇವರ ಆಜ್ಞೆ ಆಯಿತು, ಅವ್ರಿಗೆ ಯಾಕೆ ಬಿಡ್ತೀಯಪ್ಪ, ನಿನ್ನ ಸಾಧನೆ ಜೊತೆಗೆ ಅವರ ಸಾಧನೆ ಆಗಬೇಕು ಅಂದರೆ, ಅಲ್ಲ, ಚಿಕ್ಕ ಇಲಿ, ಅದು ಚಿಕ್ಕ ಇಲಿ ಅಲ್ಲ, ದೊಡ್ಡ ದೈತ್ಯ, ವಿಶೇಷವಾಗಿ ಸೇವಾ ಮಾಡ್ತಾ ಇದ್ದಾನೆ. ದೈತ್ಯರಲ್ಲೂ ಭಕ್ತರಿದ್ದಾರೆ, ಒಳ್ಳೆ ಒಳ್ಳೆಯವರಿದ್ದಾರೆ. ಬಲಿ ಮಹಾರಾಜ ದೈತ್ಯ, ಹಾಗೆ ಪ್ರಹ್ಲಾದ, ಅವರು ದೇವತೆಗಳು ಬಂದರು. ಇರಲಿ, ಬಲಿ ಮಹಾರಾಜ ಶುದ್ಧ ದೈತ್ಯ, ದ್ವಿತೀಯ ಮಗ, ಹಾಗೆ ಹೊತ್ತುಕೊಂಡು ಹೋಗುವವ ಸಾಮಾನ್ಯನಲ್ಲ. ಆದರೆ ತಾವೇ ದೈತ್ಯರಿಗೆ ಮೋಹ ಕೊಡಲಿಕ್ಕಾಗಿ ಉರುಳಿದಂತೆ ಮಾಡಿದರು, ಉರುಳಿದಂತೆ ಮಾಡಿದರು. ಅದಕ್ಕೆ ಚಂದ್ರದೇವರು ನೋಡಿದರಂತೆ. ಚಂದ್ರದೇವರು ಗಣಪತಿಯನ್ನು ನೋಡಿ ನಕ್ರ ಇಲ್ವಾ ಅಂದರು. ನಕ್ರು ಹೇಗೆ ಅಂದರೆ, ದೈತ್ಯರಿಗೆ ಮೋಹ ಬರಬೇಕು, ದೈತ್ಯರಿಗೆ ಅಂಧಂತಮಸ್ಸು ಹೋಗಬೇಕು ಅಂತ ನಕ್ಕಂತೆ ಮಾಡಿದರು. ಯಾಕೆ, ಹರಿಭಕ್ತರು ಒಬ್ಬರನ್ನು ನೋಡಿ ಒಬ್ಬರು ನಗೋದಿಲ್ಲ. ಅವಾಗ ಗಣಪತಿ ಶಾಪ ಕೊಟ್ಟರು, ಯಾರಿಗೆ ಕೊಡಬೇಕು ಹೇಳಿ, ನೀವು ನಕ್ಕರೆ ಬಿದ್ದವರು ಏನಂತ ಹೇಳಬೇಕು, ಯಾರು ನಕ್ಕರ್ತಾವ್ರು ನೋಡಿ ಹಾಳಾಗಿ ಹೋಗು ಅಂತ ಹೇಳಬೇಕು ಅವ್ರನ್ನ, ಹೌದ್ ತಾನೆ? ನೀನ್ ಹಾಳಾಗಿ ಹೋಗು ಅಂತ ಹೇಳಬೇಕಾ, ನಿನ್ನ ನೋಡಿದವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳಬೇಕಾ? ಪಾಪ ನೋಡಿದವ್ರಿಗೆ ಯಾಕೆ ತೊಂದರೆ? ಅಂದರೆ ಅರ್ಥ ಏನು, ನೀವಲ್ಲ, ನಿಮ್ಮನ್ನ ನೋಡ್ಲಿಕ್ಕೆ ತುಂಬಾ ಜನ ಇರ್ತಾರಲ್ಲ ಗೊತ್ತಿಲ್ಲದೆ, ಅವರು ಹಾಳಾಗಿ ಹೋಗ್ಲಿ ಅಲ್ಲ, ಹಾಳಾಗೋಗೋರಲ್ಲಿ ಸಜ್ಜನರು ಇರ್ತಾರಲ್ಲ, ನಾವು ತಿಳಿಸಿಕೊಡುತ್ತೇನೆ ಶಾಸ್ತ್ರದ ಮೂಲಕ. ಯಾರಾದರೆ ಈ ಸಮಂತ ಉಪಾಖ್ಯಾನವನ್ನ, ಸಮಂತಕ ಉಪಾಖ್ಯಾನವನ್ನ ಕೇಳುತ್ತಾರೋ ಅವರ ಎಲ್ಲ ದೋಷ ಪರಿಹಾರ ಆಗುತ್ತೆ, ಅದಕ್ಕೂ ವ್ಯವಸ್ಥೆ ಮಾಡೋಣ. ಯಾರಾದರೆ ತಿಳಿಯದೆ, ತಿಳಿದು ತಿಳಿಯದೆ, ಅಥವಾ ಉದ್ದಟತನದಿಂದ, ಎಷ್ಟು ಜನ ಹೋಗ್ತಾ ಇದ್ದಾರೆ ರೋಡಲ್ಲಿ, ಗೊತ್ತಿದ್ದು ಬಿಟ್ಟವರು, ಗೊತ್ತಿಲ್ಲದೆ ಬಿಟ್ಟವರು, ಇನ್ನ ನಂಬಿಕೆ ಇಲ್ಲದವರು ಎಷ್ಟು ಜನ ಸೇರಿರುತ್ತಾರೋ ಅವರೆಲ್ಲ ಇನ್ನು ಚಂದ್ರನ ನೋಡ್ತಾನೆ ಕೊಡ್ತಾರೆ ಇವತ್ತು, ಅವರಿಗೆಲ್ಲ ಬಡ್ಕೊಳ್ಳುತ್ತೆ. ಯಾರ್ಯಾರಿರ್ತಾರೆ ಸ್ವರೂಪತಃ ದುಷ್ಟರು, ಯಾರ್ಯಾರಿರ್ತಾರೆ ಅವರಿಗೆಲ್ಲ ಬಡ್ಕೊಳ್ಳಿ ಅಂತ ಆ ಶಾಪವನ್ನು ಹಾಕಿದರು. ಆ ರೀತಿಯಲ್ಲಿ ಯಾರಾದರೆ ಇವತ್ತು ಚಂದ್ರನ ದರ್ಶನ ಮಾಡುತ್ತಾರೆ ಅವರಿಗೆ ಅಪವಾದ ಬರುತ್ತೆ ಅಂದರು. ನಮ್ಮಲ್ಲಿ ಏನು ಅಂದರೆ ಯಾವುದು ಬೇಡ ಅಂದರೆ ಅದನ್ನೇ ಮಾಡ್ತೀವಿ. ದಿನಾಗೂ ಚಂದ್ರನ ನಾವೇನು ನೋಡಲ್ಲ, ತಂಟೆಗೆ ಹೋಗಲ್ಲ. ಇವತ್ತು ಹೇಳಿರ್ತಾರಲ್ಲ, ಅದಕ್ಕೆ ಮಧ್ಯಾಹ್ನದಿಂದನೇ ಹೀಗೆ ನೋಡ್ತಾ ಇರ್ತಾರೆ, ಶುರುವಾಗಿರುತ್ತೆ. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಬಟ್ಟಲಲ್ಲಿ ಹಾಲು ಕೊಟ್ಟಾಗ, ರಾತ್ರಿ ಈ ದಿನ ಕೊಟ್ಟಾಗ, ರುಕ್ಮಿಣಿ ದೇವಿ ಕೊಟ್ಟಾಗ ಕೃಷ್ಣ ಹೇಳ್ತಾನೆ, ನನಗೆ ಅಪವಾದ ಬರುತ್ತೆ, ಚಂದ್ರ ಕಾಣತಾ ಇದ್ದಾನೆ. ಕೃಷ್ಣನಿಗೆ ದೋಷ ಎಲ್ಲಿ, ಅಪವಾದ ಎಲ್ಲಿ? ಆದರೆ ಲೋಕದಂತೆ ನಟನ ಮಾಡಿದ ಭಗವಂತ. ಸತ್ರಾಜಿತ್ತನ್ನು ಕೇಳಿದ, ಸೂರ್ಯದೇವರು ಕೊಟ್ಟ ಮಣಿ ನಿನ್ನ ಹತ್ರ ಇದೆ, ಅದನ್ನು ಬಿಟ್ಟುಕೊಡಯ್ಯ, ರಾಜ್ಯಕ್ಕೆ ಒಳ್ಳೆದಾಗುತ್ತೆ, ತುಂಬ ಬಂಗಾರ ಬರ್ತಾ ಇದೆ ಅಂದಾಗ ನಾನು ಕೊಡಲ್ಲ ಅಂದ. ಸರಿ ಬಿಡು ಅಂದ ಕೃಷ್ಣ. ಕೃಷ್ಣನಿಗೆ ಬೇಕಾಗಿಲ್ಲ, ಯಾಕೆ, ಆ ಮಣಿಯಲ್ಲಿದ್ದು ಬಂಗಾರ ಕೊಡೋದು ಇವನೇ. ಆ ಮಣಿಯಲ್ಲಿದ್ದು ಆ ಕಲ್ಲು ಅದೇನು ಕೊಡುತ್ತೆ, ದೇವರೇ ಕೊಡಬೇಕು, ಅದಕ್ಕೆ ಬೇಡಪ್ಪ ಅಂದ. ನಂತರ ಪ್ರಸೇನ, ಅವನ ತಮ್ಮ, ಮಣಿಯನ್ನು ಧಾರಣೆ ಮಾಡಿಕೊಂಡು ಬೇಟೆಗೆ ಹೋದ. ಪೂಜೆಗಿಟ್ಟ ಮಣಿ ಧಾರಣೆ ಮಾಡಿಕೊಂಡು ಬೇಟೆಗೆ ಹೋದ. ಹೋಗುವಾಗ ಅಶುಚಿಯಿಂದ ಹೋದ. ಅದಕ್ಕೆ ಮಂತ್ರ ಆಗಲಿ, ಮಣಿ ಆಗಲಿ, ಸಾಲಗ್ರಾಮ ಆಗಲಿ, ಅಶುಚಿಯಿಂದ ಧಾರಣೆ ಮಾಡಬಾರದು. ಆದ್ದರಿಂದ ಅಶುಚಿಯಾಗಿ ಧಾರಣೆ ಮಾಡಿದ್ದಕ್ಕೆ ಸತ್ತ. ಸಿಂಹ ಕೊಂದು ಬಿಡ್ತು. ಸಿಂಹ ಇದನ್ನು ಮಾಂಸ ಅಂತ ತಗೊಂಡು ಹೋಗ್ತಾ ಇದ್ದರೆ ಜಾಂಬವಂತ ಬಂದು ಸಂಹಾರ ಮಾಡಿ ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ಗುಹೆಯಲ್ಲಿ ನೋಡಿದ್ದೀರಾ, ಜಾಂಬವಂತ ಗುಹ ತುಂಬ ದೊಡ್ಡದು. ಅದರಲ್ಲಿ ವಿಶೇಷವಾಗಿ ತೊಟ್ಟಿಲು ತೂಗುತ್ತಾ ಇದ್ದರೆ ಚಿಕ್ಕ ಮಗುವಿಗೆ ಕಟ್ಟಿದರು. ಯಾವ ಮಗು ಅಂತ ಗೊತ್ತಿಲ್ಲದು. ಮದುವೆ ಮಾಡಿದ್ದು ಜಾಂಬವತಿಯನ್ನು, ಚಿಕ್ಕ ತೊಟ್ಟಿಲಲ್ಲಿ ತೂಗೋ ಮಗುವನ್ನು ಕೃಷ್ಣನೆ ಕೊಟ್ಟು ಮದುವೆ ಮಾಡಿಲ್ಲ, ಅದು ಬೇರೆ ಮಗುವೆ. ಅಂದರೆ ಅದರ ಕುರಿತು ಪ್ರಸ್ತಾವ ಪುರಾಣದಲ್ಲಿ ಇಲ್ಲ, ಮಗು ಅಂತೂ ಇತ್ತು ಅಷ್ಟೇ. ಇದನ್ನು ಹೇಳಬೇಕು, ಇಲ್ಲ ಯಾರದೋ ಮಗು ತಂದಿದ್ರು ಹಾಗೆ ಹೀಗೆ ಇಲ್ಲದ ಕಥೆಯೆಲ್ಲ ನಾವೇ ಕಟ್ಟಬೇಕು. ಅದರಲ್ಲೂ ಅಲ್ಲಂತೂ ಮಗು ಇತ್ತು, ಅಲ್ಲಿ ಧಾತ್ರಿ ಇದ್ದು ಆ ಮಣಿಯನ್ನು ಕಟ್ಟಿತ್ತು, ಅದು ತೋರಿಸಿ ಆಡಿಸ್ತಾ ಇದ್ಲು. ಆದರೆ ಅಪವಾದ ಕೃಷ್ಣನ ಮೇಲೆ ಬಂತು, ಕೃಷ್ಣನೇ ಕೊಂದ ಮಣಿಗಾಗಿ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಾನೇ ಕೊಂದೇನಂತ ಹೇಳ್ತೀರಾ, ಒಂದ್ಸಲ ನೋಡ್ಕೊಂಡು ಬನ್ನಿ ಕಾಡಿಗೆ ಹೋಗಿ. ಕೃಷ್ಣ ಬಹಳ ಬುದ್ಧಿವಂತ, ಅದಕ್ಕೆ ಎಲ್ಲರೂ ಕಾಡಿಗೆ ಹೋಗ್ತಾರೆ. ನೋಡಿದರೆ ಪ್ರಸೇನ ಸತ್ತಿದ್ದ. ನೋಡ್ತಾರೆ ಸ್ವಲ್ಪ ದೂರಕ್ಕೆ ಸಿಂಹ ಇತ್ತು. ಆ ಸಿಂಹ ಇವನನ್ನೇ ಕೊಂದ ಗುರುತೆಲ್ಲ ಅಲ್ಲಿತ್ತು. ಅವರಿಗೆ ಸಂಶಯ ಅಲ್ಲೇ ಹೋಯಿತು, ಕೃಷ್ಣ ಅಲ್ಲ ಕೊಂದದ್ದು ಸಿಂಹ ಅಂತ. ನಂತರ ಸಿಂಹ ಸತ್ತು ಬಿದ್ದಿತ್ತು, ಅಲ್ಲಿಂದ ಹೆಜ್ಜೆ ಗುರುತು ಜಾಂಬವಂತನ ಗುಹೆಗೆ ಹೋಗಿತ್ತು. ಅದರಲ್ಲಿ ಯಾರಿಗೂ ಧೈರ್ಯ ಇದ್ದಿಲ್ಲ ಜಾಂಬವಂತನ ಗುಹಾ ಪ್ರವೇಶ ಮಾಡಲಿಕ್ಕೆ, ಯಾಕೆ ಬದುಕಿ ಬರಲ್ಲ ಅಂತ ಗೊತ್ತಿತ್ತು ಅವರಿಗೆಲ್ಲ. ಅದಕ್ಕೆ ಅಲ್ಲಿಂದಲ್ಲೇ ಬಂದರು, ಕೃಷ್ಣನಿಗೆ ಹೇಳಿದರು. ಕೃಷ್ಣ ಅಂದ, ನಾನು ಹೋಗ್ತೇನೆ ಅಂತ. ಯಾಕೆ, ಕೃಷ್ಣ ಹೋಗಲೇಬೇಕಾಗಿತ್ತು, ತ್ರೇತಾಯುಗದಲ್ಲಿ ವರ ಕೊಟ್ಟಿದ್ನಲ್ಲ ಜಾಂಬವಂತನಿಗೆ, ನಾ ಬರ್ತೇನೆ ಯುದ್ಧ ಮಾಡಿಕೊಡ್ತೇನೆ ಅಂತ. ಆ ರೀತಿಯಲ್ಲಿ ಹೊರಟಂಥ ಸ್ವಾಮಿ, ಜಾಂಬವಂತನ ವಿಶೇಷವಾಗಿರತಕ್ಕಂಥ ಏನು ಯುದ್ಧ ಮಾಡಬೇಕೆಂಬ ಅಪೇಕ್ಷೆಯನ್ನು ಪೂರ್ಣ ಮಾಡುವುದು ಅಂದರೆ ಮೈಯೆಲ್ಲ ನಜ್ಜುಗುಜ್ಜು ಮಾಡುವುದು, ಹೋಗ್ತಾನೆ. ಅವಾಗ ಜಾಂಬವಂತ ಹೇಳ್ತಾನೆ, ಯಾರಪ್ಪ ನೀನು, ನನ್ನನ್ನು ಇಷ್ಟು ಬಡಿದೀಯಾ ಅಂದರೆ ನಾನೇ ಅಂತ ರಾಮನಾಗಿ ದರ್ಶನ ಕೊಟ್ಟ. ಆನಂದಪಟ್ಟರವರು. ನಂತರ ಮಣಿಯನ್ನು ಕೊಟ್ಟ, ಕನ್ಯಾಮಣಿಯನ್ನು ಕೊಟ್ಟು ಮದುವೆ ಮಾಡಿ ಕಳಿಸ್ತಾ ಇದ್ದಾನೆ. ಸ್ವಾಮಿ ಬಂದ ಸತ್ರಾಜಿತನಿಗೆ, ಈ ಮಣಿ ನಾನು ಸಂಪಾದನೆ ಮಾಡಿದ್ದು, ನೀನಲ್ಲ, ಕೊಡಲ್ಲ ಅಂತ ಹೇಳಿಲ್ಲ, ನಿನ್ನ ಮಣಿ ನೀನೇ ಇಟ್ಟುಕೋ, ಕನ್ಯಾಮಣಿ ಸಾಕು ಅಂತ. ಕನ್ಯಾಮಣಿಯನ್ನು ಹಾಗೆ ಇಟ್ಟುಕೊಂಡಾಗ ಇನ್ನೊಂದು ಕನ್ಯಾಮಣಿಯನ್ನು ಕೊಟ್ಟ. ಯಾರು, ಸತ್ರಾಜಿತ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡುತ್ತಾ ಇದ್ದಾನೆ. ಈ ರೀತಿಯಲ್ಲಿ ಕೃಷ್ಣನಿಗೆ ವಿಶೇಷವಾಗಿ ಲೋಕದೃಷ್ಟಿಯಲ್ಲಿ ಬಂದಿರತಕ್ಕಂಥ ಅಪವಾದ ಪರಿಹಾರ ಆದ ರೀತಿಯನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಅಪವಾದ ಬಂದು ಪರಿಹಾರ ಆಗೋದಲ್ಲ, ಅಪವಾದವೇ ಬಾರದೆ ಹೋಗಿಬಿಡುತ್ತೆ ಅಂತ ತಿಳಿಸಿಕೊಟ್ಟಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.